ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು, ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ನಮ್ಮದಲು ವಂದನೆಗಳ ಸದಸ್ಯರಾಗಿದ್ದೇವೆ. ದೇವರ ಒಂದು ಪ್ರೀತಿ ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡುವಂಥ ಮಹಾಕೃಪೆಗೆ ದೇವರಿಗೆ ಸ್ತೋತ್ರವುಳ್ಳವರಾಗಿದ್ದೇವೆ. ಕಳೆದ ಒಂದು ವಾರಗಳಲ್ಲಿ ನಮ್ಮ ಸಹೋದರು ಬರೆದಂಥ ಒಂದು ಕ್ವಶನ್ ಬುಕ್ಕನ್ನು ನಾವು ಏನು ಮಾಡಿದ್ರಿ, ನಾವು ಓದಿದ್ರಿ. ಸೊ ಈ ಒಂದು ವಾರ, ಈ ಒಂದು ದಿನ ನಾವು ಅದೇ ಥರ ಒಂದು ಕ್ವಶನ್ ಬುಕ್ಕಲ್ಲಿ ಬೇರೆ ಒಂದು ಕೆಲವೊಂದು ಕ್ವಶನ್ಸ್ಗಳನ್ನ ಏನು ಮಾಡೋಣ ನೋಡೋಣ. ಸೊ ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದರೆ, ಇಲ್ಲಿ ನೋಡ್ಬೇಕಾದ್ರೆ 1910 ಇಸ್ವಿಯಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ, ಈ ಒಂದು ಪ್ರಶ್ನೆನ ಏನು ಮಾಡ್ತಾರೆ ಕೇಳ್ತಾರೆ. ಅದರಿಂದ ಈ ಪ್ರಶ್ನೆ ಏನು ಅಂತ ನೋಡೋಣ. ಕನ್ನಡದಲ್ಲಿ ಯಾರು ಓದ್ಬೋದಾ? ಕನ್ನಡದಲ್ಲಿ ಯಾರಿಗಾರು ಓದೋಕ್ಕಾಗ್ತದಾ? ತುಂಬ ಚಿಕ್ಕದಾಗಿದೆಯಾ? ಅಡ್ಜಸ್ಟ್ ಮಾಡ್ಕೊಂಡು ಯಾರು ಓದ್ಬೋದಾ? ಪರವಾಗಿಲ್ವಾ?
ಓದ್ಲ ಬ್ರದರ್.
ಓಕೆ, ಮ್ಯಾಗ ಇಷ್ಟ ಓದೋಕ್ಕಾಗ್ತದ? ಓದಿ.
ಎಸ್ ಐ ಕ್ಯಾನ್ ರೀಡ್
ಇಲ್ಲ, ಒಂದು ನಿಮಿಷ ಇರಿ,
ರಾಜ.
ಒಂದು ನಿಮಿಷ ಇಷ್ಟ ಮ್ಯಾಗ ಇಷ್ಟ, ಒಂದು ನಿಮಿಷ ಇರಿ,
ಓಕೆ,
ಒಂದೇ ನಿಮಿಷ.
ಐ ಆಮ್ ರೀಡಿಂಗ್.
ಪರವಾಗಿಲ್ಲ ಬ್ರದರ್ ಇವಾಗ.
ಸರ್ ಓದಿ.
ಪ್ರಾಯಶ್ಚಿತ್ತ ತ್ಯಾಗಗಳು ಎಷ್ಟು ಬಾರಿ? ಯಾಜಕಕಾಂಡ 9 ಕ್ವಶನ್ ಮಾರ್ಕ್.
ಓಕೆ,
ಹೋರಿಯ ರಕ್ತ ಮತ್ತು ಮೇಕೆಯ ರಕ್ತವನ್ನು ಮಹಾ ಏಕೆ ಮಹಾಸ್ಥಳಕ್ಕೆ
ಮಹಾ ಪವಿತ್ರ ಸ್ಥಳಕ್ಕೆ.
ತೆಗೆದುಕೊಳ್ಳಲಾಗಿತೆ? ಇಲ್ಲದಿದ್ದರೆ ಏಕೆ ಮಾಡಬಾರದು? ಯಾಜಕಕಾಂಡ 9 ಉಲ್ಲೇಖಿಸಲಾದ ತ್ಯಾಗಗಳು ಯಾಜಕಕಾಂಡ 16 ಉಲ್ಲೇಖಿಸಲ್ಪಟ್ಟಿರುವಂತೆಯೇ ಮತ್ತು ಯಾಜಕಕಾಂಡ 9 ಉಲ್ಲೇಖಿಸಲ್ಪಟ್ಟಿರುವಂತೆ ಎಷ್ಟು ಬಾರಿ ಆಗಿತ್ತು?
ಓಕೆ ಸರಿ, ಇದು ಕನ್ನಡದಲ್ಲಿ ಅಷ್ಟು ಕ್ಲಿಯರ್ ಇಲ್ಲ. ಎನಿವೆ, ನಾನು ಇಂಗ್ಲೀಷಲ್ಲಿ ಓದ್ತೀನಿ ನೋಡಿ. ಏನಂದರೆ, ಅಟೋನ್ಮೆಂಟ್ ಹೌ ಆಫನ್ ವೇರ್ ಸ್ಯಾಕ್ರಿಫೈಸಸ್ ಆಫ್ ಲೆವಿಟಿಕಸ್ 9 ಚಾಪ್ಟರ್ ಅಂತ. ಅಂದರೆ ಪಾಪ ನಿವಾರಣೆಯ ಒಂದು ಯಜ್ಞ ಅಂತ ನಮಗೆ ಗೊತ್ತಿತ್ತು. ಇದು ವರ್ಷಕ್ಕೊಂದ್ಸತಿ ಏನು ಮಾಡೋರು, ಅಕ್ಟೋಬರ್ ತಿಂಗಳಲ್ಲಿ ಮಾಡೋರು, 7ನೇ ತಿಂಗಳಲ್ಲಿ ನಮ್ಮ ಒಂದು ಇದರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಮಾಡೋರು. ಸೊ ಪ್ರಶ್ನೆ ಏನಪ್ಪಾ ಅಂತಂದರೆ, ಯಾಜಕಕಾಂಡ 9ನೇ ಅಧ್ಯಾಯ ಏನು ಬರ್ತದೋ ಅಲ್ವ, ಆ ಹೋರಿ ಮತ್ತು ಹೋತಗಳ ರಕ್ತಗಳ ಇದನ್ನ ತಗೊಂಡು ಮಹಾಪರಿಶು ಸ್ಥಳಕ್ಕೆ ಹೋಗ್ತಾ ಇದ್ರಾ ಅಂತ ಒಂದು ಪ್ರಶ್ನೆ, ಮೊದಲನೇ ಪ್ರಶ್ನೆ. ಆಮೇಲೆ ತಗೊಂಡು ಹೋಗ್ತಾ ಇದ್ರಾ ಇಲ್ವಾ, ಇಲ್ಲ ಅಂತಂದ್ರೆ ಯಾಕೆ ತಗೊಂಡು ಹೋಗ್ತಾ ಇರಲ್ಲ, ಯಾವ ಅಧಿಕಾರದ ಮೇಲೆ, ಯಾಜಕಕಾಂಡ 9ನೇ ಅಧ್ಯಾಯದಲ್ಲಿ ಬರುವಂತ ಅಧಿಕಾರದ ಮೇಲೆ ಯಾಕೆ ತಗೊಂಡು ಹೋಗ್ತಾ ಇರಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದೇ ಪ್ರಕಾರ ಯಾಜಕಕಾಂಡ 16ನೇ ಅಧ್ಯಾಯದಲ್ಲೂ ಕೂಡ ಒಂದು ಯಜ್ಞಗಳ ಬಗ್ಗೆ ಏನು ಮಾಡ್ತಾರೆ, ಮಾತಾಡ್ತಾರೆ. ಸೊ ಇವೆರಡಿಗೂ ವ್ಯತ್ಯಾಸ ಏನು, ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ಅಂತ ಒಂದು ಪ್ರಶ್ನೆ. ಓಕೆನಾ? ಸೊ ಅದರಿಂದ ಎಷ್ಟು ಜನ ಯಾಜಕಕಾಂಡ 9ನೇ ಅಧ್ಯಾಯ 16ನೇ ಅಧ್ಯಾಯ ಯಾವಾಗಾರ ಓದಿರೋ ಗ್ಯಾಪ್ನ ಇದೆಯಾ ಯಾರಿಗಾರ?
ಓದಿದ್ರಿ ಬ್ರದರ್? ಇಲ್ಲ ನೆನಪಿಲ್ಲ.
ಸರಿ, ಓದಿದ್ದೀರಾ ಆದರೆ ಸ್ವಲ್ಪ ನೆನಪಿಲ್ಲ. ಓಕೆ, ಗುಡ್, ನೋ ಪ್ರಾಬ್ಲಮ್ ಅಲ್ವರಾ. ಸೊ ಅದಕ್ಕೆ ಇವಾಗ ನೋಡ್ಬೇಕಾದ್ರೆ ನಾವು ಏನಪ್ಪ ಮಾಡೋಣ ಅಂದರೆ, ಕೆಲವೊಂದು ವಿಚಾರಗಳು ಏನು ವ್ಯತ್ಯಾಸ ಇದೆ ಅಥವಾ ಏನು ಸಿಮಿಲಾರಿಟೀಸ್ ಇದೆ ಅಂತ ನಾವೇನು ಮಾಡೋಣ ನೋಡೋಣ ಅಲ್ವರಾ. ಸೊ ಇಲ್ಲಿ ನೋಡ್ಬೇಕಾದ್ರೆ ಒಂದು ನಿಮಿಷ, ಒಂದು ನಿಮಿಷ. ಓಕೆ ಸರಿ, ನಾನು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನ, ಯಾಜಕಕಾಂಡ 9ನೇ ಅಧ್ಯಾಯದಲ್ಲಿ ಬರೋದು, 16ನೇ ಅಧ್ಯಾಯದಲ್ಲಿ ಬರೋದು ಹೇಳ್ತೀನಿ. ಅದಾದ ಮೇಲೆ ತಮ್ಮ ಅಭಿಪ್ರಾಯಗಳನ್ನ ಈ ಪ್ರಶ್ನೆಗೆ ಏನಂತ ಉತ್ತರ ಅಂತ ನಾವೇನು ಮಾಡೋಣ, ನಿಮ್ಮ ಅಭಿಪ್ರಾಯಗಳು ನೋಡ್ಬಿಟ್ಟು ಆಮೇಲೆ ಉತ್ತರ ನೋಡೋಣ. ಓಕೆನಾ? ಸರಿ, ಯಾಜಕಕಾಂಡ 9ನೇ ಅಧ್ಯಾಯದಲ್ಲಿ ಏನಪ್ಪಾ ಬರ್ತದೆ ಅಂತ ನೋಡ್ದ ಅಂತಂದರೆ, ಇಲ್ಲಿ ಯಜ್ಞಕ್ಕಾಗಿ 3 ಥರ ಪಶುಗಳನ್ನ ತಗೊಬೇಕಾಗಿತ್ತು ಅಂತ ಹೇಳ್ತಾರೆ. ಆ ವಾಕ್ಯ ಓದಿ, ಯಾಜಕಕಾಂಡ 9ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಇವರಿಗೆಲ್ಲ ಹೊಸದಾಗೆಲ್ಲ ಬೈಬಲ್ ಓದಕ್ಕೆ ಕಲ್ತಿದ್ದೀರಲ್ಲ, ಯಾರು ಎಲ್ಲ ಓದ್ರಿ ನೋಡೋಣ.
ಆರೋನನಿಗೆ ಈಗಂದನು, ನೀನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಪೂರ್ಣಾಂಗ ಹೊಂದಿದ ಹೋತ ಕುರಿಯನ್ನು ಸರ್ವಾಂಗ ಹೋಮಕ್ಕಾಗಿ ಪೂರ್ಣಾಂಗವಾದ ಟಗರನ್ನು ನಿನಗೋಸ್ಕರ ತೆಗೆದುಕೊಂಡು ಯಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಬೇಕು.
ಎರಡನೇ ವಾಕ್ಯ ಇನ್ನೂ ಸತಿ ಓದಿ.
ಆರೋನನಿಗೆ ಈಗಂದನು, ನೀನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಪೂರ್ಣಾಂಗವಾದ ಹೋತ ಕುರಿಯನ್ನು
ಹೋರಿಕರ
ಹೋರಿಕರ ಸಾರಿ ಹೋರಿಕರವನ್ನು ಸರ್ವಾಂಗ ಹೋಮಕ್ಕಾಗಿ ಪೂರ್ಣಾಂಗವಾದ ಟಗರನ್ನು ನಿನಗೋಸ್ಕರ ತೆಗೆದುಕೊಂಡು ಯಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಬೇಕು.
ಕರ ಮತ್ತೆ ಓತ ಕರೆಕ್ಟಾ ಇಲ್ಲ
ಹಾ
ಓದಿನ? ನೀವು ಕರೆಕ್ಟಾಗಿ ಓದ್ಬೇಕು. ಓರಿ ಕರೆಕ್ಟಾ? ಓರಿ ಮತ್ತೆ ಕರ.
ಸಾರಿ
ಸರಿ, ಓರಿ ಮತ್ತೆ ಕರಾನ ಏನ್ ಮಾಡ್ಬೇಕಂತೆ, ತಗೊಂಬೇಕು ಅಂತ ಹೇಳ್ತಾರೆ ಅಲ್ವರಾ?
ಬ್ರದರ್, ಹೋರಿ ಮತ್ತು
ಅಂದ್ರೆ
ಕರ ಅಲ್ರಿ ಬ್ರದರ್, ಹೋರಿ
ಹೋರಿ
ಕರ.
ಅಂದ್ರೆ ಹೋರಿಯ ಕರ. ನಿರ್ಮಲ ಅಷ್ಟ ನೀವೇ ಓದಿ. ನಿರ್ಮಲಷ್ಟು ಓದಿ.
ಲವಿಯರು ಆರೋನನಿಗೆ ಹೀಗೆಂದನು, ನೀನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಪೂರ್ಣಾಂಗವಾದ ಹೋರಿಕರುವನ್ನು ಸರ್ವಾಂಗ ಹೋಮಕ್ಕಾಗಿ ಪೂರ್ಣಾಂಗವಾದ ಟಗರನ್ನು ನಿನಗೋಸ್ಕರ.
ಕರೆಕ್ಟ್ ನೋಡಿದ್ರ ಎಷ್ಟು ಕ್ಲಿಯರ್ ಆಗಿದೆ ಅಂದ್ರ ಏನ್ರಿ, ಓರಿ ಕರು ಅದನ್ನ ಬೇಕು ಕರ ಅಂತ ಹೋದ್ರೆ ನನಗೆ ಏನು ಅರ್ಥಾಯ್ತದೆ? ಇರ್ಲಿ, ತೊಂದರೆ ಇಲ್ಲ. ಯಾಕೆ ಹೇಳಿದೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದ್ರೆ ಈ ಪ್ರಶ್ನೆ ಅಡಗಿರೋದೇ ಅದರಲ್ಲೇ. ಏನಿವೆ ನೋಡಿ, ಓರಿ ಕರು ಆಮೇಲೆ ಟಗರ್ನ ಏನ್ ಮಾಡ್ಬೇಕಂತೆ, ತಗೊಂಬೇಕಿತ್ತು ಸರ್ವಾಂಗ ಹೋಮಕ್ಕಾಗಿ ತಗೊಂಬೇಕು ಅಂತ ಹೇಳ್ತಾರೆ. ಇದನ್ನ ತಗೊಂಡ್ಬಿಟ್ಟು ಮೋಸೆ ಏನಪ್ಪ ಮಾಡ್ಬೇಕು ಅಂತಂದ್ರೆ, ಇದನ್ನ ಆರೋನ್ ಮತ್ತೆ ಆರೋನ್ ಕುಟುಂಬದವ್ರಿಗೆ ಈ ಯಜ್ಞ ಏನ್ ಮಾಡ್ಬೇಕಂತೆ, ಫಸ್ಟು ಸಲ್ಲಿಸ್ಬೇಕಂತೆ. ಎಲ್ಲಿ ಕೊಟ್ಟಿದ್ದಾರೆ? ಏಳನೇ ವಾಕ್ಯ ಓದಿ, ಅದರಲ್ಲಿ ಏಳನೇ ವಾಕ್ಯ ಓದಿ.
ಆಗ ಮೋಶೆ ಆರೋನನಿಗೆ, ಯಜ್ಞ ವೇದಿಯ ಹತ್ತಿರಕ್ಕೆ ಬಂದು ನೀನು ಮಾಡಬೇಕಾದ ದೋಷ ಪರಿಹಾರಕ ಯಜ್ಞವನ್ನು ಸರ್ವಾಂಗ ಹೋಮವನ್ನು ಸಮರ್ಪಿಸಿ ನಿಮಗೋಸ್ಕರವೂ ಜನರಿಗೋಸ್ಕರವೂ ದೋಷವನ್ನು ಪರಿಹರಿಸು. ಜನರು ತಂದದ್ದನ್ನು
ಓಕೆ, ಸೊ ನೋಡ್ಬೇಕ್ರೆ ನಿನಗೋಸ್ಕರ ಏನ್ ಮಾಡೋ ಫಸ್ಟು, ಮೊದಲನೇಗೆ ದೋಷವನ್ನು ಇದು ಮಾಡಿಸು ಅಂತ ಹೇಳ್ತಾರೆ ಅಂದ್ರೆ, ಹಂಗಾದ್ರೆ ಇಲ್ಲಿ ದೋಷ ಪರಿಹಾರ ಯಜ್ಞ ಅಂತ ನೋಡ್ತೀರಿ ಅದರ. ಇವಾಗ ಇದರಲ್ಲಿ ಈ ಯಜ್ಞನ ಹೆಂಗ್ ಕೊಡ್ತಾ ಇದ್ರು ಅಂತಂದ್ರೆ, ಫಸ್ಟು ಓರಿ ಕರುವನ್ನ ಏನ್ ಮಾಡ್ತಾ ಇದ್ರು, ಒಂದು ಯಜ್ಞನ ಕೊಡ್ತಾ ಇದ್ರು. ಅದಾಗಿ ನಂತರ ಎರಡು ಟಗುರು ಇತ್ತು, ಎರಡು ಟಗುರ್ನ ಏನ್ ಮಾಡ್ತಾ ಇದ್ರು, ಅದನ್ನ ಬಲಿ ಕೊಡ್ತಾ ಇದ್ರು ಅಲ್ವರ. ಸೊ ಈ ರೀತಿ ಈ ಟಗರ್ಲಿರುವಂತ ಅಂಶಗಳನ್ನ ಅಲ್ಲಿ ಯಾವ್ಯಾವ ರೀತಿ ಬಲಿ ಕೊಡಬೇಕು ಅಂತ ಹೇಳಿದ್ರು, ದೇವರು ಅದೇ ತರ ಏನ್ ಮಾಡ್ತಾರೆ ಬಲಿ ಕೊಡ್ತಾ ಇದ್ರು. ಅದ್ರಲ್ಲಿ ನೋಡ್ಬೇಕಾರೆ ಒಳಾಂಗಗಳನ್ನ ಏನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟು ಅದ ಕೊಬ್ಬು ಭರಿತವಾದನ್ನ ಬಲಿಪೀಠ ಮೇಲೆ ಇಟ್ಟು ದೇವ್ರಿಗೆ ಏನ್ ಮಾಡ್ಬೇಕು ಯಜ್ಞವಾಗಿ ಕೊಡ್ಬೇಕಾಗಿತ್ತು. ಅದು ಹೊರಡಿರಂತ ಕರುಳು, ಆಮೇಲೆ ಏನ್ರಿ ಈ ಕಿಡ್ನಿ, ಇವೆಲ್ಲ ಕೊಬ್ಬು ಭರಿತದೆಲ್ಲ ಏನ್ ಮಾಡ್ಬೇಕು ಅಲ್ಲಿ ದೇವ್ರಿಗೆ ಅಲ್ಲಿ ಯಜ್ಞವಾಗಿ ಸಲ್ಲಿಸ್ಬೇಕಾಯ್ತು. ಆಮೇಲೆ ಈ ಒಂದು ಈ ಕಲ್ಮಶಗಳಿತ್ತಲ್ಲ ಏನ್ರಿ, ಈ ಒಂದು ಹೇಳ್ತಾರೆ ಚರ್ಮ, ಆಮೇಲೆ ಕೂದಲು, ಆಮೇಲೆ ಉಗುರು, ಇದನ್ನೆಲ್ಲ ಪಾಳೆಯದ ಆಚೆ ಕಡೆ ಏನು ಮಾಡ್ಬೇಕಾಯ್ತದೆ, ಹೋಗ್ಬಿಟ್ಟು ಸುಡ್ಬೇಕಾಗಿತ್ತು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ದರ. ಇದನ್ನ ಬೇಕು ಇನ್ನೊಂದು ಎರಡು ವಾಕ್ಯ ಓದೋಣ. ಎಲ್ರಿ 10ನೇ ವಾಕ್ಯ 11ನೇ ವಾಕ್ಯ ಓದಿ ಇಷ್ಟನಾ? ಲೆವಿಟಿಕಸ್ 9:10-11.
ಆ ದೋಷ ಪರಿಹಾರಕ ಯಜ್ಞ ಪಶುವಿನ ಕೊಬ್ಬನ್ನು, ಹುರುಳಿಕಾಯಿಗಳನ್ನು, ಕಳೀಜದ ಹತ್ತಿರವಿರುವ ಕೊಬ್ಬನ್ನು ಯಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ಯಜ್ಞ ವೇದಿಯ ಮೇಲೆ ಹೋಮ ಮಾಡಿದನು.
ಗುಡ್.
ಅದರ ಮಾಂಸವನ್ನು ಚರ್ಮವನ್ನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಡಿಸಿಬಿಟ್ಟನು.
ಓಕೆ, ನೋಡಿದ್ರೆ ಪಾಳೆ ಒಳಗಡೆ ಏನ್ ಮಾಡುತ್ತೆ, ಅವ್ರನ್ನ ಸುಡಿಸ್ಬಿಟ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ನೋಡ್ತೀರಿ ಅಲ್ವರ. ಸರಿ, ರಕ್ತನ ಏನ್ ಮಾಡಿದ್ರು ಅಂತ ನೋಡಿದ್ರೆ 12ನೇ ವಾಕ್ಯದಲ್ಲಿ ಹೇಳಿದ್ರು ನೋಡಿ, 12ನೇ ವಾಕ್ಯದಲ್ಲಿ ಓದಿ ಏನಂತ ಹೇಳಿದ್ದಾರೆ.
ಹೊರಗೆ ಬೆಂಕಿಯಿಂದ ಸುಡಿಸಿಬಿಟ್ಟ ತರುವಾಯ ಸರ್ವಾಂಗ ಹೋಮ ಪಶುವನ್ನು ವಧಿಸಿದರು. ಆ ರೋನನ ಮಕ್ಕಳು ಅದರ ರಕ್ತವನ್ನು ಅವನಿಗೆ ತಂದು ಒಪ್ಪಿಸಿದಾಗ ಅವನು ಅದನ್ನು ಯಜ್ಞ ವೇದಿಕೆ ಸುತ್ತಲೂ ಎರಚಿದನು.
ನೋಡಿದ್ರ ಯಜ್ಞವೇದಿಯ ಸುತ್ತಲೂ ಏನ್ ಮಾಡ್ತಾರೆ, ಎಸ್ತಾರೆ 9ನೇ ಅಧ್ಯಾಯದಲ್ಲಿ ಬರೋದು ಆಯ್ತರ. ಸರಿ, ಇದು ಆರೋನು ಮತ್ತೆ ಅವ್ರಿಗೆ ಕುಟುಂಬ ಕೊಟ್ಟಿರೋಂಥ ಒಂದು ಯಜ್ಞ. ಸರಿ, ಇವಾಗ ಎಲ್ಲರೂ ತಮ್ಮ ಬೈಬಲ್ಗಳನ್ನ ಯಾಜಕ ಕಾಂಡ 16ನೇ ಅಧ್ಯಾಯಕ್ಕೆ ಬನ್ನಿ. ಯಾಜಕ ಕಾಂಡ 16ನೇ ಅಧ್ಯಾಯಕ್ಕೆ ಬಂದರೆ ಇಲ್ಲೂ ಕೂಡ ಅದೇ ಥರ ಒಂದು ಬಲಿನೇ ಮಾಡಬೇಕಂತೆ, ತಗೊಬೇಕಂತೆ. ನೋಡಿ ಓದನ, ಯಾಜಕ ಕಾಂಡ 16:3.
ಆರೋನನು ಮಹಾಪವಿತ್ರ ಸ್ಥಾನದೊಳಗೆ ಬರುವಾಗ ಮುಂದೆ ಹೇಳುವ ರೀತಿಯಾಗಿ ಬರಬೇಕು. ಅವನು ದೋಷ ಪರಿಹಾರಕ್ಕಾಗಿ ಹೋರಿಯನ್ನು, ಸರ್ವಾಂಗ ಹೋಮಕ್ಕಾಗಿ ಟಗರನ್ನು ತರಬೇಕು.
ನೋಡ್ರ ಇಲ್ಲಿ ಹೇಳ್ತಾರೆ, ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿಯನ್ನು, ಆಮೇಲೆ ಒಂದು ಟಗರ್ನ ಏನು ಮಾಡ್ಬೇಕಂತೆ ಅವರು ಅಲ್ಲಿ ತರಬೇಕು ಅಂತ ಹೇಳ್ತಾರೆ. ತಂದ್ಬಿಟ್ಟು ಏನು ಮಾಡಬೇಕು ಅಂದರೆ, ಇದೂ ಕೂಡ ಅದೇ ರೀತಿ ಏನು ಮಾಡ್ಬೇಕಂತೆ, ಇಲ್ಲಿ ಯಜ್ಞ ಮಾಡ್ಬೇಕಂತೆ. ಯಜ್ಞ ಮಾಡಿಬಿಟ್ಟು ಅದರದ ಒಳಗಡೆ ಇರೋಂಥ ಅಂಗಗಳು, ಆಮೇಲೆ ಅದಲ್ಲಿರೋಂಥ ಒಂದು ಕೊಬ್ಬು ಭರಿತವಾದದ್ದೆಲ್ಲ ಬಲಿಪೀಠದ ಮೇಲೆ ಏನು ಮಾಡ್ಬೇಕಂತೆ, ದೇವರಿಗೆ ದಗನ ಬಲಿಯಾಗಿ ಮಾಡಿಬಿಡ್ಬೇಕಂತೆ. ಆಮೇಲೆ ಇದರ ರಕ್ತ ಅಂತ ತಗೊಂಡು ಏನು ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ಅವರು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ನಿಮಿಷ,
ಹದಿನಾಲ್ಕು
ಒಂದು ನಿಮಿಷ, 14ರಲ್ಲಿ, ಒಂದು ನಿಮಿಷ, 13:14 ಓದಿ. ಹಾಂ,
ಆ ಧೂಪವನ್ನು ಯೆಹೋವನ ಸನ್ನಿಧಿಯಲ್ಲಿ ಕೆಂಡಗಳ ಮೇಲೆ ಹಾಕಬೇಕು. ಅವನಿಗೆ ಪ್ರಾಣ ನಷ್ಟವಾಗದಂತೆ ಧೂಪದ ಹೊಗೆ ಮೇಘದೋಪಾದಿಯಲ್ಲಿ ಆಜ್ಞಾಶಾಸನಗಳ ಮೇಲಣ ಕೃಪಾಸನವನ್ನು ಮುಚ್ಚುವುದು. ಆಗ ಆ ಹೋರಿಯ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಕೃಪಾಸನದ ಪೂರ್ವ ಭಾಗದ ಮೇಲೆ ಬೆರಳಿನಿಂದ ಚಿಮುಕಿಸಿ ಕೃಪಾಸನದ ಎದುರಾಗಿಯೂ 7 ಬಾರಿ ಚಿಮುಕಿಸಬೇಕು.
ನೋಡ್ರ ಈ ರಕ್ತ ಅಂತ ತಗೊಂಡು ಏನು ಮಾಡ್ಬೇಕಂತೆ, ಮಹಾಪರಿಶುದ್ಧ ಸ್ಥಳದಲ್ಲಿರುವಂಥ ಕೃಪಾಸನದ ಮೇಲೆ 7 ಬರಿ ಏನು ಮಾಡ್ಬೇಕಂತೆ, 7 ಸತಿಗೆ ಈ ಥರ ಚಿಮ್ಮಿಸ್ಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಚಿಮ್ಮಿಸಿದ ಮೇಲೆ ಇವರು ಹೊರಗಡೆ ಬಂದ್ಬಿಟ್ಟು ಜನಗಳಿಗೆ ಏನು ಮಾಡ್ಬೇಕಲ್ಲಿ ಆಶೀರ್ವಾದನ ಅಲ್ಲಿ ಮಾಡಬೇಕಾಗಿರ್ತದೆ. ನೋಡಿ ಇದನ್ನು ಏನು ಮಾಡಿದ್ರು ಇದನ್ನ ಯಜ್ಞಗಳನ್ನ ಅಂತ ನೋಡ್ಬೇಕಾದ್ರೆ, 23rd ವರ್ಷದಲ್ಲಿ
ತರುವಾಯ ಆರೋನನು ದೇವದರ್ಶನದ ಗುಡಾರದೊಳಗೆ ಬಂದು ತಾನು ಮಹಾಪವಿತ್ರ ಸ್ಥಾನದೊಳಗೆ ಹೋಗುವುದಕ್ಕಾಗಿ ಧರಿಸಿಕೊಂಡಿದ್ದ ನಾರುಮಡಿಗಳನ್ನು ತೆಗೆದು ಅಲ್ಲೇ ಇಟ್ಟುಬಿಟ್ಟು ಪ್ರಾಕಾರದಲ್ಲಿ ಸ್ನಾನ ಮಾಡಿ ತನ್ನ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು.
ನೋಡ್ರ ಅವನೇನು ಮಾಡ್ಬೇಕಂತೆ, ಈ ಯಜ್ಞ ಕೊಡ್ಬೇಕಾದ್ರೆ ಏನು ವಸ್ತ್ರನ ಹಾಕ್ಕೊಂಡಿದ್ರು, ಮತ್ತೆ ಒಳಗಡೆ ಹೋಗಿ ಅಲ್ಲಿ ಎಂತಾರೆ ಮಂಜೂಷ ಪೆಟ್ಟಿ ಮೇಲೆ ಅದನ್ನ ರಕ್ತ ಚಿಮ್ಸಿರಲ್ಲ, ಅದೆಲ್ಲ ಮಾಡಿ ಬಂದಿದ ಮೇಲೆ ಆ ವಸ್ತ್ರನ ಏನು ಮಾಡ್ಬೇಕಂತ, ಅಲ್ಲೇ ಬಿಟ್ಬಿಡ್ಬೇಕಂತೆ. ಬಿಟ್ಟು ಬಂದ ಮೇಲೆ ವಸ್ತ್ರನ ಚೇಂಜ್ ಮಾಡಿಕೊಂಡು ಇವ್ರೇನು ಮಾಡ್ಬೇಕಂತೆ, ಇಡೀ ಇಸ್ರೇಲ್ ಜನಗಳಿಗೆ ಆಶೀರ್ವಾದ ಮಾಡ್ಬೇಕಂತೆ. 32, 33, 34.
ಆರೋನನ ವಂಶದವರಲ್ಲಿ ಯಾವನಿಗೆ ಪಿತೃಸ್ಥಾನದಲ್ಲಿ ಮಹಾಯಾಜಕನ ಉದ್ಯೋಗವನ್ನು ನಡೆಸುವುದಕ್ಕೆ ಪಟ್ಟಾಭಿಷೇಕವಾಗುವುದೋ ಅವನೇ ಈ ದೋಷ ಪರಿಹಾರಕ ಕಾರ್ಯವನ್ನು ಆಚರಿಸಬೇಕು. ಅವನೇ ಆ ನಾರುಮಡಿಗಳನ್ನು ಧರಿಸಿಕೊಂಡು ಪರಿಶುದ್ಧವಾದ ದೇವಸ್ಥಾನ, ದೇವದರ್ಶನದ ಗೂಡಾರ, ಯಜ್ಞವೇದಿ, ಯಾಜಕರು, ಜನಸಮೂಹದವರು ಈ ಎಲ್ಲರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಬೇಕು. ಇಸ್ರಾಯೇಲರ ಎಲ್ಲಾ ದೋಷಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಅವರಿಗೋಸ್ಕರ ವರ್ಷಕ್ಕೆ ಒಂದಾವರ್ತಿ ದೋಷ ಪರಿಹಾರವನ್ನು ಮಾಡಬೇಕೆಂಬುದೇ ನಿಮಗೆ ಶಾಶ್ವತವಾಗಿರುವುದು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಆರೋನನು ಮಾಡಿದನು.
ನೋಡ್ರ ಇದು ವರ್ಷಕ್ಕೊಂದ್ಸತಿ ಏನು ಮಾಡ್ಬೇಕು ನೀವು ಈ ಥರ ಮಾಡಲೇಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಇದು ಹೇಳ್ತಾ ಇದ್ರ. ಸರಿ, ಇವಾಗ ಅಬ್ಸರ್ವ್ ಮಾಡಿದ್ರೆ ಎರಡರಲ್ಲೂ ಸೇಮ್ ಒಂದು ಯಜ್ಞಗಳೇನಾಗ್ತದೆ, ಬಲಿಗಳು ಕೊಡೋಂಥದ್ದು ಬರ್ತದೆ. ಅದರ ಒಂದು ಹೋರಿ ಕರು, ಆಮೇಲೆ 2 ಟಗರು. ಅದರ ಇದನ್ನೇ 9ನೇ ಅಧ್ಯಾಯಲ್ಲಿ ಕೂಡ ನಾವು ನೋಡಿದ್ರೆ, 10ನೇ ಅಧ್ಯಾಯಲ್ಲಿ ಕೂಡ ಸರಿ 16ನೇ ಅಧ್ಯಾಯಲ್ಲಿ ಕೂಡ ನೋಡಿದ್ರಿ. ಆದರೆ ಎರಡರಲ್ಲೂ ಒಂದು ವ್ಯತ್ಯಾಸ ಇದೆ ಅದರ. ಸೊ ಅದರಿಂದ ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ಅಂತ ಒಂದು ಪ್ರಶ್ನೆ. ಏನು ಹೇಳ್ತೀರ ಇಲ್ಲಿ? ಯಾರು ವಾಕ್ಯನ ಕರೆಕ್ಟಾಗಿ ಗಮನ ಇಟ್ಟು ಓದಿದರೆ ಅಥವಾ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಯಾರಿಗನ ಐಡಿಯಾ ಇದೆಯಾ? ಓಕೆ. ಆಮೇಲೆ
ಅತ್ಯಂತ ರಕ್ತದ ರಕ್ತವನ್ನ ಅವರು ಪವಿತ್ರ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಲಿಲ್ಲ ಬ್ರದರ್.
ಓಕೆ ಗುಡ್. ಎರಡನೇದರಲ್ಲಿ ಓಕೆ. ಸೊ ಮೊದಲನೇದಲ್ಲಿ ರಕ್ತದ ಬಗ್ಗೆ ಏನು ರೆಫರೆನ್ಸ್ ಏನು ಮಾಡೋಕ್ಕೋಗಿಲ್ಲ, ನಮಗೆ ಕೊಡೋದಕ್ಕೆ ಹೋಗಿಲ್ಲ. ಏನು ಮಾಡಿದ್ದಾರೆ, ರಕ್ತ ಅಂತ ತೊಗೊಂಡು ಆ ಬಲಿಪೀಠಕ್ಕೆ ಹಾಕಿದ್ರು ಅಂತ ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಎರಡನೇದಲ್ಲಿ ಆ ರಕ್ತನ ಏನಪ್ಪ ಮಾಡಿದ್ರು ಅಂತಂದರೆ ಬಲಿಪೀಠಕ್ಕೆ ಹಾಕಿರೋದು ರೆಫರೆನ್ಸ್ ಕೊಡ್ದಿರಾ, ಏನಪ್ಪ ಮಾಡಿದ್ದಾರೆ ಅಂತಂದರೆ ಅದಕ್ಕಿಂತ ಪ್ರಮುಖವಾಗಿ ಮಹಾಪುರುಷ ಸ್ಥಳದಲ್ಲಿ ಆ ಒಂದು ಮಂಜೂಷ ಪೆಟ್ಟಿ ಏನಿದೆಯೋ ಅದರ ಮೇಲೆ 7 ಸತಿ ಚಿಮ್ಸೋದ್ ಬಗ್ಗೆ ನಮ್ಗೆ ಏನು ಮಾಡಿದ್ರೆ ರೆಫರೆನ್ಸ್ ಕೊಟ್ಟಿದ್ದು ನಾವು ನೋಡ್ಬೋದು ಅದರ. ಆಮೇಲೆ ಬೇರೆ ಇನ್ನೇನಿದೆ ಆ ಮಂಜುಳ ಅಷ್ಟರ್ ಹೇಳಿ? ಹ್ಞೂ ಸರಿ, ನೆಕ್ಸ್ಟ್ ಯಾರು ಹೇಳ್ತೀರಾ? ಎಲ್ಲ ಬರ್ಬೋದಾರ ನಿಮ್ಗೇನು ಗೊತ್ತಿದೆಯಾ?
ಬರೋದಾರ ಅಂದ್ರೆ ಸರ್, ಈಗ ಇವರು ಮೊದ್ಲು ಮಾಡಿದ್ದೆಲ್ಲ ಅವ್ರೆಲ್ಲ ದೋಷ ಪರಿಹಾರಕ್ಕೆ ಆಗಿತ್ತು. ಮತ್ತೆ ಹೋರಿಕರ ಆಮೇಲೆ ಅವರು ಮತ್ತೆ ಎರಡನೇದು ಅವರು 16 ಅಧ್ಯಾಯದಲ್ಲಿ ಹೇಳಿದಾಗ ಅದು ವರ್ಷಕ್ಕೊಮ್ಮೆ ಮಾಡಬೇಕಾಗಿತ್ತು.
ಓಕೆ, ವೆರಿ ಗುಡ್. ನೋಡಿ, ಅದೊಂದು ಪಾಯಿಂಟ್ ಅಬ್ಸರ್ವೇಷನ್. ನೋಡ್ಬೇಕಾದ್ರೆ ಎರಡು ದೋಷ ಪರಿಹಾರ ಯಜ್ಞಾನೇ, ಆದರೆ ಒಂದು ವರ್ಷಕ್ಕೊಂದ್ಸತಿ ಏನು ಮಾಡ್ಬೇಕಂತೆ ಅಲ್ಲಿ ಮಾಡ್ಬೇಕಂತೆ ಎರಡನೇದು. ಅದೇ ಮೊದಲನೇದು ಕೊಟ್ಟಿದ್ಯಾ ವರ್ಷಕ್ಕೊಂದ್ಸತಿ ಮಾಡ್ಬೇಕು ಅಂತ ಇತ್ತಂದ್ರೆ ಇಲ್ಲ ಅಲ್ವರ, ಅದೊಂದು ಡಿಫ್ರೆನ್ಸ್. ಸರಿ, ನೆಕ್ಸ್ಟ್ ಬೇರೆ ಇನ್ಯಾರು ಹೇಳ್ತೀರಾ? ಇನ್ಯಾರು ಏನು ಅಬ್ಸರ್ವ್
ಬ್ರದರ್,
ಮಾಡಿದ್ರಾ? ಹೇಳಿ ರೇಶ್ ಮಾಸ್ಟರ್.
ಅವನ ಯಾಜಕ ಬಂದು ಬಟ್ಟೆ ಚೇಂಜ್ ಮಾಡಿ ಮತ್ತ
ಹಾಂ,
ಜನರಿಗೆ ಆಶೀರ್ವಾದ
ಸ್ನಾನ ಮಾಡಿ.
ವೆರಿ ಗುಡ್. ಹಾಂ ನೋಡೋರ, ವೆರಿ ಗುಡ್. ಅದೊಂದು ಏನ್ರಿ ಒಂದು ಪಾಯಿಂಟು. ಫಸ್ಟ್ ಟೈಮಲ್ಲಿ ಬಟ್ಟೆ ಚೇಂಜ್ ಮಾಡೋದು, ವಸ್ತ್ರ ಚೇಂಜ್ ಮಾಡಿಕೊಂಡು ಬರೋದು ಅದೆಲ್ಲ ಏನು ಮಾಡಲಿಲ್ಲ, ಅಲ್ಲೆಲ್ಲ ರೆಫರೆನ್ಸ್ ಅವನು ಕೊಡಲೇ ಇಲ್ಲ ಅಲ್ವರ. ಸೊ ಆದರೆ ಏನಪ್ಪ ಮಾಡ್ತಾರೆ ಅಂತಂದರೆ, ಹಾಂ ಇಲ್ಲಿ ಬಂದ್ಬಿಟ್ಟು ಎರಡನೇದಲ್ಲಿ ನೋಡ್ಬೇಕಾದ್ರೆ ವಸ್ತ್ರ ಏನು ಮಾಡೋದು ಅಲ್ಲಿ ಚೇಂಜ್ ಮಾಡೋದ್ ಬಗ್ಗೆ ಏನು ಮಾಡಿದ್ದಾರೆ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ವಸ್ತ್ರ ಏನು ಮಾಡ್ಬೇಕಂತೆ ಅವರು ಚೇಂಜ್ ಮಾಡಬೇಕು ಅಂತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಇನ್ನೇನೇನು ಅಬ್ಸರ್ವ್ ಮಾಡಿದ್ರಿ? ಆಮೇಲೆ ಏನಪ್ಪ ಬೇರೆ ಯಾರು ಅಬ್ಸರ್ವ್ ಮಾಡಿಲ್ವಾ? ಇಲ್ಲಿ ನಮ್ಮ ಬಸವರಾಜ್ ಮದರ್, ನೀವೇನೋ ನೋಡಿದ್ರ, ನಿಮ್ಗೇನೋ ಗಮನಿಸಿದ್ರ ಎರಡಕ್ಕೂ ವ್ಯತ್ಯಾಸ ಏನೋ ಇದೆಯಾ? ಬಸವರಾಜ್ ಮದರ್,
ಅವರಲ್ಲಿ ಡಿಸ್ಟರ್ಬ್ಸ್ ನಾನು ಸರಿ ಕೇಳ್ತಿಲ್ಲ ನಮ್ಗೆ.
ಓಕೆ. ಅನಿತಾ ಅಷ್ಟರ್,
ನಾನು ಈಗ ಬಂದೆ ಬ್ರದರ್, ನನ್ಗೆ ಅಷ್ಟಂತ.
ಓಕೆ ಆಗಲಿ ಸಿಸ್ಟರ್. ಇನ್ನೊಂದು ಡಿಫ್ರೆನ್ಸು ನೋಡಿ, ಇನ್ನೊಂದು ಏನಪ್ಪ ಡಿಫ್ರೆನ್ಸ್ ಅಂದರೆ ಅಲ್ಲಿ ಚೀಟ್ ಹಾಕ್ತಾರೆ. ಎರಡು ಟಗರು ಇತ್ತು ಗೊತ್ತಾ, ಎರಡು ಓತಾವ್ತ ಟಗರುಗಳು, ಅದಕ್ಕೆ ಚೀಟಿ ಹಾಕ್ಬಿಟ್ಟು ಏನು ಮಾಡ್ತಾರೆ, ಒಂದನ್ನ ಆಯ್ಕೆ ಮಾಡ್ತಾರೆ, ಇನ್ನೊಂದನ್ನು ಏನು ಮಾಡ್ತಾರೆ ಅಂದರೆ ಅರಣ್ಯಕ್ಕೆ ಏನು ಮಾಡ್ತಾರೆ ಬಿಟ್ಬಿಡ್ತಾರೆ. ಅದು ಎರಡರಲ್ಲಿ ಏನಿದೆ ನಮಗೆ ಅಜಾಜಿಲನ್ಗೆ ಕೊಡ್ತಾರೆ ಅಲ್ವರ, ಒಂದು ಗಟ್ಟಿ ಎಂದ್ರೆ ಗಟ್ಟಿ ಮುಟ್ಟಾಗಿರೋಂಥ ವ್ಯಕ್ತಿಗೆ ಕೊಡ್ತಾರೆ. ಅದೊಂದು ಡಿಫ್ರೆನ್ಸ್. ಓಕೆ ಗುಡ್. ನೆಕ್ಸ್ಟು ಬೇರೆ ಗೌರವ ಮಾಸ್ಟರ್, ಕಾರ್ತಿಕ್ ಬ್ರದರ್, ಓಕೆ ಮ್ಯಾಗಿ ಸ್ಟರ್ ಹೇಳಿ, ಕಾರ್ತಿಕ್ ಬ್ರದರ್ ಹೇಳಿ.
ನನಗೆ ವಾಯ್ಸ್ ಬ್ರೇಕ್ ಆಗಿ ಬರ್ತಾ ಇದೆ ನನಗೆ, ಸರಿಗೆ ಕೇಳಿಸ್ತಾರೆ.
ಸರಿ ಸರಿ, ಓಕೆ ಓಕೆ ಕಾರ್ತಿಕ್ ಬ್ರದರ್. ಮ್ಯಾಗಿಸ್ಟರ್, ನಿಮ್ಗೇನೋ ಐಡಿಯಾ ಇದೆಯಾ?
ಇಲ್ಲ ಬ್ರದರ್, ಐ
ಸರಿ
ಡೋಂಟ್ ನೋ.
ಓಕೆ. ಮೋಹನ್ ಬ್ರದರ್, ನಿಮ್ಗೇನೋ ಅಭಿಪ್ರಾಯ ಇದೆಯಾ?
ನಾನು ಇವಾಗ ಹೊರಗಡೆ ಹೋಗಿದ್ದೆ, ಇವಾಗ ಓಪನ್ ಮಾಡಿದೆ. ಕ್ವಶನ್
ಓಕೆ,
ಏನಂತ ಗೊತ್ತಿಲ್ಲ ಬ್ರದರ್.
ಕ್ವಶನ್ ಏನು ಅಂತಂದ್ರೆ ಬ್ರದರ್, ಯಾಜಕಕಾಂಡ 9ನೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯದಲ್ಲಿ ಒಂದೇ ಥರದ ಬಲಿಗಳು ಹೇಳ್ತಾರೆ. ಆದರೆ ಸ್ವಲ್ಪ ವ್ಯತ್ಯಾಸಗಳಿದೆ. ಯಾಕೆ ಈ ವ್ಯತ್ಯಾಸ? ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ಅಂತಂದ್ಬಿಟ್ಟು ಒಂದು ಪ್ರಶ್ನೆ.
ಎರಡು ಒಂದೇ ಇದೆ.
ಎರಡು ಒಂದೇ. ಓಕೆ ಗುಡ್, ಸರಿ ನೋಡೋಣ ಎರಡು ಯಾವ ರೀತಿ ಒಂದೇ ಅಂತ ನೋಡೋಣ. ಗುಡ್. ಆಮೇಲೆ ಶಾಂತ ಮಾಸ್ಟರ್ ಹೇಳಿ. ಶಾಂತ ಮಾಸ್ಟರ್ ನಿಮ್ಗೇನ ಗೊತ್ತಿದೆಯಾ?
ಎರಡು ಒಂದೇ ಅನ್ಸುತ್ತೆ.
ಸರಿ ಓಕೆ, ಎರಡು ಒಂದೇ. ಸರಿ ಗುಡ್, ಓಕೆ ನೋಡೋಣ. ಶೋಭಾ ಮಾಸ್ಟರ್
ಬ್ರದರ್, ನಾ ಹೊರಗಿದ್ದೀನಿ, ಕೇಳಿಸ್ಕೊಳ್ತೀನಿ.
ಸರಿ ಓಕೆ. ಸುನಂದ ಸರ್, ನಿಮ್ಗೇನು ಐಡಿಯಾ ಇದೆಯಾ? ಓಕೆ ನಾಯಕ್ ಬ್ರದರ್.
ಬ್ರದರ್, ಎರಡು ಬಲಿಗಳು ವ್ಯತ್ಯಾಸ ಇದೆ ಅನ್ಸುತ್ತೆ.
ಓಕೆ, ಏನು ವ್ಯತ್ಯಾಸ ಇದೆ? ಯಾಕೆ ವ್ಯತ್ಯಾಸ ಇದೆ ಏನೋ ಗೊತ್ತಾ ನಿಮಗೆ?
ಇಲ್ಲ ಬ್ರದರ್, ಅಷ್ಟೇ, ಎರಡೇ ಇಲ್ಲ.
ಓಕೆ ಸರಿ, ಓಕೆ ನೋಡೋಣ. ನಾವು ನೋಡ್ಬೇಕಾದ್ರೆ ಇಷ್ಟೊಂದು ಪಾಯಿಂಟ್ಸಲ್ಲಿ ವ್ಯತ್ಯಾಸ ಇದೆ ಅಂತಲೇ ನಮ್ಗೆ ಕಂಡು ಬರ್ತದೆ. ಅಂದರೆ ಅಸಲು ಏನಕ್ಕೆ ವ್ಯತ್ಯಾಸ ಅಂತ ನೋಡೋಣ. ಓಕೆ ವಿದ್ಯಾಸ್ಟರ್, ನಿಮ್ಗೇನು ಗೊತ್ತಿದೆಯಾ?
ಇಲ್ಲ ಬ್ರದರ್, ಐಡಿಯಾ ಇಲ್ಲ.
ಓಕೆ ಯೋಗೇಶ್ ಬ್ರದರ್, ನೀವೇನೋ ಉತ್ತರ ಕೊಡೋಕ್ಕಾಗ್ತದಾ? ಕಮಲ ಮಾಸ್ಟರ್?
ಗೊತ್ತಿಲ್ಲ ಬ್ರದರ್.
ಓಕೆ ಮಂಜ ಮಾಸ್ಟರ್?
ಗೊತ್ತಿಲ್ಲ ಬ್ರದರ್.
ಓಕೆ ಸಾಗರ್ ಬ್ರದರ್? ಓಕೆ ಬೇರೆ ಯಾರಾದ್ರು ಯಾರಾದ್ರು ಹೇಳಕ
ಬ್ರದರ್, ಇದು
ಆಸ್ಬಿಡ್ತೀರಾ? ಹಾಂ
ಬೆಳಗ್ಗೆ ಯಜ್ಞವೇದಿ ಬುಡದಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ
ಹಾಂ
ಅಲ್ಲಿ ರಕ್ತವನ್ನ ತೆಗೆದುಕೊಂಡು ಯಜ್ಞವೇದಿಯ ಬುಡದಲ್ಲಿ ಹಾಕ್ತಾರೆ. ಇಲ್ಲಿ 14ನೇದನಲ್ಲಿ ಅದು ಕೃಪಾಸನದ ಪೂರ್ವ ಭಾಗದಲ್ಲಿ ಬೆರಳಿನಿಂದ ಚಿಮುಕಿಸಿ ಕೃಪಾಸನದ ಎದುರಿಗಿರುವ 7 ಸಾರಿ ಚಿಮುಕಿಸ್ಬೇಕು ಅಂತ ಕೊಟ್ಟಿದೆ.
ವೆರಿ ಗುಡ್ ಸರ್, ಅಲ್ವರಾ? ಸೊ ವ್ಯತ್ಯಾಸ ಇದೆ. ವ್ಯತ್ಯಾಸ ಇಲ್ದಿರೋ ಇದ್ರೆ ಖಂಡಿತ ಹೋಗೋ ದೇವರು ಯಾಚಕಾಂಡ 9ನೇ ಅಧ್ಯಾಯ ಆಗಿದ್ಮೇಲೆ 16ನೇ ಅಧ್ಯಾಯ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲ್ಲ. ಹಂಗಾದ್ರೆ ಏನಪ್ಪ ವ್ಯತ್ಯಾಸ ಇದೆ ಅಂತ ನೋಡಿದ್ರೆ, ಯಾಜಕಾಂಡ 9ನೇ ಅಧ್ಯಾಯ ಇಲ್ಲಿ ಈ ಆರೋನಿನ ವಂಶದವರಿಗೆ ಪಟ್ಟಾಭಿಷೇಕ ಮಾಡಿದ್ಮೇಲೆ ಅವರು ದೋಷ ಪರಿಹಾರ ಯಜ್ಞಕ್ಕಾಗಿ ಇದು ಮಾಡ್ತಾರಂತ ಒಂದು ಯಜ್ಞವಾಗಿತ್ತು. ಅಂದರೆ ಅವ್ರನ್ನ ಆ ಹುದ್ದೆಗೆ ನೇಮಿಸಿದ ಮೇಲೆ ಅವರು ಅವ್ರ ಕುಟುಂಬದವ್ರಿಗೆ ಏನ್ರಿ ಈ ಒಂದು ಪಾಪನ ನಿವಾರಣೆ ಮಾಡೋದಕ್ಕೋಸ್ಕರ ಏನು ಮಾಡೋರು, ಈ ಸ್ಯಾಕ್ರಿಫೈಸ್ ಏನು ಮಾಡೋರು ಅನ್ನ ಕೊಡೋರು. ಅದರಲ್ಲಿ ಹೇಗಪ್ಪ ಇತ್ತು ಅಂತಂದರೆ, ಪಾಪ ನಿವಾರಣೆಯ ದಿನ ವರ್ಷಕ್ಕೊಂದ್ಸತಿ ಯಾವ ಥರ ಯಜ್ಞಗಳೆಲ್ಲ ಕೊಡ್ತಾ ಇದ್ರೋ ಇದೇ ಥರದ ಎಲ್ಲ ಯಜ್ಞಗಳನ್ನು ಕೂಡ ಏನ್ರಿ ಇವ್ರನ್ನ ಅಭಿಷೇಕ ಮಾಡಿ ಇವ್ರನ್ನ ಆ ಒಂದು ಏನು ಯಾಜಕ ವರ್ಗಕ್ಕೆ ಅದು ನೇಮಿಸ್ಬೇಕಾದ್ರೆ ಎಲ್ಲ ಥರ ಏನು ಮಾಡ್ಬೇಕಾಯ್ತಲ್ಲಿ ಪಾಲನೆ ಮಾಡಬೇಕಾಯ್ತು. ಆದರೆ ಏನಪ್ಪ ಡಿಫ್ರೆನ್ಸ್ ಮುಖ್ಯವಾಗಿ ಅಂತಂದರೆ, ನೀವು ಗಮನಿಸೋದನ್ನ ಓದಿದಂಥ ವಾಕ್ಯಗಳಲ್ಲಿ ಇಲ್ಲಿ ಕೂಡ ಏನ್ರಿ ಒಂದು ಹೋರಿ ತಗೊಬೇಕು, ಎರಡು ಟಗರು ತಗೊಬೇಕು, ಅದನ್ನು ಅದೇ ರೀತಿ ಮಾಡಬೇಕು, ಕಡಿಬೇಕು, ಅದರಲ್ಲಿ ಕೊಬ್ಬು ಭರಿತವಾಗಿರೋಂಥ ಆಹಾರಗಳನ್ನ ಪದಾರ್ಥಗಳನ್ನ ಅಲ್ಲಿ ಬಲಿಪೀಠದ ಮೇಲೆ ಸಲ್ಲಿಸ್ಬೇಕು. ಅದರ ರಕ್ತ ಮಾತ್ರ ಮಹಾಪರಶು ಸ್ಥಳದಲ್ಲಿ ಹೋಗಂಗೆ ಇಲ್ಲ. ಅದು ಈ ಒಂದು ಅಂಗಳದಲ್ಲಿ ಇರುವಂಥ ಒಂದು ಬಲಿಪೀಠ ಐತಲ್ಲ, ಆ ಬಲಿಪೀಠದ ಮೇಲೆ ಏನು ಮಾಡ್ಬೇಕಾಯ್ತಲ್ಲಿ ಅಲ್ಲಿ ಹಾಕ್ಬೇಕಾಗಿತ್ತು. ಸೊ ಇದೇನಪ್ಪ ಸೂಚಿಸ್ತಾರೆ ಅಂತಂದರೆ, ಆರೋನು ಮತ್ತು ಆರೋನ ಕುಟುಂಬದವರ ಪಾಪ ನಿವಾರಣೆಗಳನ್ನ ಮಾಡೋದಕ್ಕೋಸ್ಕರ ಮತ್ತು ಬಲಿಪೀಠನ ಸಿದ್ಧ ಮಾಡೋದಕ್ಕೋಸ್ಕರ ಆ ರಕ್ತ ಏನು ಮಾಡ್ಬೇಕಾಯ್ತಲ್ಲಿ ಅಲ್ಲಿ ಸುರಿಸಲ್ಪಡ್ಬೇಕಾಗಿತ್ತು ಅಂದ್ಬಿಟ್ಟು ಅದರ. ಅದರಿಂದ ಈ ರಕ್ತ ಮಹಾಪುರುಷ ಸ್ಥಳಕ್ಕೆ ಹೋಗ್ತಾನೆ ಇರಲಿಲ್ಲ ನೋಡಿರ್ತೀನಿ. ಆದರೆ ಇಲ್ಲಿರೋಂಥ ಕಲ್ಮಶಗಳು ಸೇಮ್ ಆ ಚರ್ಮ ಉಗುರು ಎಲ್ಲ ಏನು ಮಾಡ್ಬೇಕಾಯ್ತಂದ್ರೆ ಅಂಗಳದ ಆಚೆಕಡೆ ಪಾಳೆಯದ ಹೊರಗಡೆ ಏನು ಮಾಡ್ಬೇಕಾಯ್ತು ತೊಣಗೆ ಸುಡಬೇಕಾಯ್ತು ಅಂತ ನೋಡ್ತೀರಿ ಅಲ್ವರ. ಇದೇ ರೀತಿ ಯಾಜಕಕಾಂಡ 16ನೇ ಅಧ್ಯಾಯಕ್ಕೆ ಬಂದಾವಾಗ ಎಲ್ಲ ಸೇಮ್ ಆಲ್ಮೋಸ್ಟ್ ಸೇಮು. ಆದರೆ ಕೆಲವೊಂದು ಡಿಫ್ರೆನ್ಸ್ಗಳೇನಾಗಿದೆ ಇದೆ, ಏನಪ್ಪ ಡಿಫ್ರೆನ್ಸ್ ಅಂದರೆ, ಫಸ್ಟು ಈ ಬಲಿನ ಸಲ್ಲಿಸ್ಬೇಕಾದ್ರೆ ಇಲ್ಲಿ ಯಾರಪ್ಪ ಮಾಡಬೇಕು ಅಂತಂದರೆ ಹೈ ಪ್ರೀಸ್ಟ್ ಮಾಡಬೇಕಾಗಿತ್ತು. ಹೈ ಪ್ರೀಸ್ಟ್ ಮಹಾಯಾಜಕ, ಅದಕ್ಕೆ ಹೇಳ್ತಾರಲ್ಲ ಈ ಮಹಾಯಾಜಕನ ಹುದ್ದೆಗೆ ಯಾರು ನೇಮಿಸಲ್ಪಟ್ಟಿದ್ದಾರೋ ಅವ್ರ ಕುಟುಂಬದಲ್ಲಿ ಅವರೇ ಏನು ಮಾಡಬೇಕು ಇದನ್ನ ಇದನ್ನು ಮಾಡಬೇಕು, ಬೇರೆ ಯಾರು ಏನು ಮಾಡೋಂಗಿಲ್ಲ ಇದನ್ನ ಮಾಡೋ ಹಾಗಿಲ್ಲ. ಆಮೇಲೆ ಇದು ವರ್ಷಕ್ಕೊಂದ್ಸತಿ ಏನು ಮಾಡಬೇಕು ಮಾಡಬೇಕು ಅಂದರೆ ಇದು ಪದೇ ಪದೇ ಮಾಡೋಂಥ ಒಂದು ಕೆಲಸ ಅಲ್ಲ, ಕರೆಕ್ಟಾಗಿ ವರ್ಷಕ್ಕೊಂದು ಸತಿ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ಇದು ಮಾಡಬೇಕಾದ್ರೆ ಫಸ್ಟು ಯಜ್ಞಗಳು ಕೊಡಬೇಕಾದ್ರೆ ಈ ಒಂದು ಬಿಳಿ ನಿಲುವಂಗಿ ಏನು ಮಾಡಬೇಕಂತೆ ಹಾಕ್ಕೊಬೇಕು ಅಂತ ಹೇಳ್ತಾರೆ. ಎಲ್ಲ ಬಲಿ ಎಲ್ಲ ಕೊಟ್ಟಿದ್ಮೇಲೆ, ಎಲ್ಲ ಪೂರ್ತಿ ಎಲ್ಲ ಕೆಲಸಗಳು ಮುಗಿದಿದ್ಮೇಲೆ ಅವರು ಹೊರಗಡೆ ಬಂದು ಸ್ನಾನ ಮಾಡಿಕೊಂಡು ಅಲ್ಲೇ ವಸ್ತ್ರನ ಚೇಂಜ್ ಮಾಡ್ಕೊಬೇಕಂತೆ. ಎಂಥ ವಸ್ತ್ರ ಅಂತಂದರೆ ದ ಗ್ಲೋರಿಯಸ್ ರೋಬ್ ಅಂತ ಹೇಳ್ತಾರೆ. ಅದರ ತುಂಬ ಒಂದು ಗ್ರ್ಯಾಂಡ್ ಆಗಿರೋಂಥ ಅದಕ್ಕೆ ಅಂತ ಮಹಾಜಿಕರ ಒಂದು ಬಟ್ಟೆ ಇತ್ತು. ಆ ವಸ್ತ್ರನ ಧರಿಸ್ಕೊಂಡು ಹೊರಗಡೆ ಬಂದು ಏನು ಮಾಡಬೇಕು, ಇಸ್ರೇಲ್ ಜನಗಳಿಗೆ ಆಶೀರ್ವಾದ ಮಾಡಬೇಕಾಗಿತ್ತು ಅಂತಂತ ಹೇಳ್ತಾರೆ. ನೋಡಿ ಆ ವಾಕ್ಯ ಓದನಲ್ಲಿ ಯಾಜಕ ಕಾಂಡದಲ್ಲಿ 16ನೇ ಅಧ್ಯಾಯ 33
ಅವನೇ ಆಭರಣಗಳನ್ನು ಧರಿಸಿಕೊಂಡು ಪರಿಶುದ್ಧವಾದ ದೇವಸ್ಥಾನದ ದೇವದರ್ಶನದ ಗುಡಾರ ಯಜ್ಞವೇದಿ ಯಾಜಕರು ಜನಸಮೂಹದವರು ಈ ಎಲ್ಲರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಬೇಕು.
ನೋಡ್ರ ಇದೇನಂತಂದ್ರೆ ಎಲ್ಲ ಜನಗೋಸ್ಕರ ಮಾಡ್ಬೇಕಂತೆ, ದೋಷ ಪರಿಹಾರವನ್ನು ಮಾಡಬೇಕು. ನೆಕ್ಸ್ಟ್ ಎಷ್ಟರ 34
ಇಸ್ರೇಲರ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಅವರಿಗೋಸ್ಕರ ವರ್ಷಕ್ಕೆ ಒಂದಾವರ್ತಿ ದೋಷ ಪರಿಹಾರವನ್ನು ಮಾಡಬೇಕೆಂಬುದೇ ನಿಮಗೆ ಶಾಶ್ವತ ನಿಯಮ.
ನೋಡ್ರ ಇದು ವರ್ಷಕ್ಕೊಂದ್ಸತಿ ಏನ್ ಮಾಡ್ಬೇಕಂತೆ, ಇದು ಮಾಡ್ಬೇಕಂತೆ. ಅದಕ್ಕೋಸ್ಕರ ಈ ಒಂದು ವರ್ಷಕ್ಕೊಂದ್ಸತಿ ಇದೇನು ಪಾಪ ನಿವಾರಣೆದ ಒಂದು ಯಜ್ಞ ಬರ್ತಾರೆ, ಇದಕ್ಕೋಸ್ಕರ ಇಡೀ ಇಸ್ರೇಲ್ ಜನಗಳು ಕಾಯ್ತಾ ಇದ್ರಂತೆ. ಇಲ್ಲಿ 31ನೇ ವಾಕ್ಯ ಓದಿ. ಹ್ಮ್,
ಇದು ನಿಮಗೆ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ತಿನವಾಗಿರಬೇಕು. ಇದರಲ್ಲಿ ನೀವು ಉಪವಾಸ ಇರಬೇಕು. ಇದೇ ನಿಮಗೆ ಶಾಶ್ವತ ನಿಯಮ.
ನೋಡ್ರ ಉಪವಾಸ ಇರ್ಬೇಕಂತೆ, ಕಾಯ್ತಾ ಇರ್ಬೇಕಂತೆ ಇಸ್ರೇಲ್ ಜನಗಳು. ಏನಕ್ಕೆ ಉಪವಾಸದಿಂದ ಕಾಯ್ತಾ ಇರ್ಬೇಕು ಅಂತಂದ್ರೆ, ಇಡೀ ಮುಂದೆ ಬರುವಂತ ಕಂಪ್ಲೀಟ್ ಎಲ್ಲ ಒಂದು ವರ್ಷಕ್ಕೆ ತನ್ನ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೆ ಯಜ್ಞ ಏನ್ ಮಾಡ್ತಾ ಇದ್ದಂತೆ ಕೊಡ್ತಾ ಇದ್ರಂತೆ. ಅದಕ್ಕೆ ಇದೇನಪ್ಪ ಅಂದ್ರೆ ಎರಡರಲ್ಲೇ ಇದೆ ವ್ಯತ್ಯಾಸ ಇದೆ ಅದರ. ಆಮೇಲೆ ಇದ್ರಲ್ಲಿ ನೋಡ್ಬೇಕಾದ್ರೆ ಈ ಒಂದು ಓತಗಳಲ್ಲಿ ಎರಡು ಓತನ ಆಯ್ಕೆ ಮಾಡ್ಬೇಕು, ಅದಕ್ಕೆ ಚೀಟಿ ಹಾಕ್ತಾರೆ. ಚೀಟಿ ಹಾಕ್ಬಿಟ್ಟು ಒಂದು ಕರ್ತನ ಒಂದು ಓತ ಅಂತ ಆಯ್ಕೆ ಮಾಡಿದ ಮೇಲೆ ಇದನ್ನ ಸೇಮ್ ಈ ಒಂದು ಹೋರಿ ಯಾವ ಥರ ಬಲಿ ಕೊಟ್ಟರೋ ಅದೇ ಥರ ಬಲಿ ಕೊಟ್ಟು ಈ ರಕ್ತ ಕೂಡ ಏನಪ್ಪ ಆಗ್ತಾ ಇತ್ತು ಅಂದರೆ ಆ ಹೋರಿಯ ರಕ್ತದ ಥರನೇ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇತ್ತಂತೆ ಅಲ್ವರ. ಆದರೆ ಇನ್ನೊಂದು ಒಂದು ಓತ ಇತ್ತಲ್ಲ ಅದನ್ನು ಏನ್ರಿ ಅಸಾಲಲ್ಲಿ ಏನು ಮಾಡ್ತಾರೆ ಬಿಟ್ಬಿಡ್ತಾ ಇದ್ರಂತೆ. ಅರಣ್ಯದಲ್ಲಿ ಹೋಗಿ ಅದು ಕಷ್ಟಪಟ್ಟು ನೀರಿಲ್ದಿರ ಆಹಾರ ಇಲ್ದಿರ ಏನಬೇಕು ಹಂಗೆ ಸತ್ತೋಗ್ಬೇಕಂತ ಆ ಥರ ಏನು ಮಾಡ್ತಾ ಬಿಟ್ಬಿಡ್ತಾ ಇದ್ರಂತೆ. ಸೊ ಇವೆರಡರಲ್ಲಿ ಏನಿದೆ ಈ ವ್ಯತ್ಯಾಸಗಳು ಏನು ಮಾಡೋದು ಇರೋದು ನೋಡ್ಬೋದು. ಸೊ ಇದೆಲ್ಲ ಏನಕ್ಕೆ ಪರ್ಯಾಯ ಅಂತಂದರೆ, ಒಂದು ಏನ್ರಿ ಆರೋರ್ ಮತ್ತು ಕುಟುಂಬದವ್ರಿಗೆ ಮಾತ್ರ ಸಲ್ಲಿಸಿದಂಥ ಯಜ್ಞ, ಅದರಿಂದ ಅವ್ರಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ. ಎರಡನೇದು ಇಡೀ ಇಸ್ರೇಲ್ ರಾಜ್ಯಕ್ಕೇ ಸಂಪೂರ್ಣವಾಗಿ ಪಾಪನೆಲ್ಲ ಅಡ್ವಾನ್ಸ್ ಆಗಿ ನಿವಾರಣೆ ಮಾಡೋಕ್ಕೆ ಕೊಡ್ತಾರಂತ ಒಂದು ಯಜ್ಞ. ಅಂದರೆ ಏನ್ರಿ ಫಸ್ಟೇ ದೇವ್ರೇ ಮಾಡೋರು ಪಾಪಗಳನ್ನ ಕ್ಷಮಿಸ್ಬಿಡೋರು ಅಂದ್ರೆ ಪಾಪ ಎಲ್ಲ ಮಾಡಿದ್ಮೇಲೆ ದೇವತೆ ಬಂದ್ಮೇಲೆ ಯಜ್ಞಗಳಿಗೆ ಕೊಡೋದಕ್ಕೆ ಅಲ್ಲ ಪಾಪ ನಿವಾರಣೆ ದಿನದ ಯಜ್ಞ. ಪಾಪ ನಿವಾರಣೆ ದಿನ ಹೆಂಗ ಯಜ್ಞ ಹೆಂಗಪ್ಪ ಇತ್ತು ಅಂದ್ರೆ, ಇಡೀ ಇಸ್ರೇಲ್ ಜನಗಳ ಸಂಪೂರ್ಣ ಪಾಪವನ್ನು ಅಡ್ವಾನ್ಸ್ ಆಗಿ ಏನ್ರಿ ಅವ್ರನ್ನ ಪಾಪಗಳ ನಿವಾರಣೆ ಮಾಡಿ ಇನ್ನೊಂದಾವತ್ತಿ ದೇವ್ರ ಮಾರ್ಗ ನಡೆದಕ್ಕೆ ಒಂದು ಕೊಡಂತ ಒಂದು ಅವಕಾಶಕ್ಕೆ ಏನಾಗಿತ್ತಂತೆ ಇತ್ತಂತೆ. ಅದಕ್ಕೆ ಇಸ್ರೇಲ್ ಜನಗಳು ಉಪವಾಸದಿಂದ ಗೋಣಿ ಬಟ್ಟೆ ತಟ್ಟಿಕೊಂಡು ದೇವರ ಸನ್ನಿಧಾನದಲ್ಲಿ ಬಂದು ಏನ್ ಮಾಡ್ತಾರೆ ಇದಕ್ಕಾಗಿ ಕಾಯ್ತಾ ಇದ್ರು ಅಂತ ನಾವೇನ್ ಮಾಡ್ತೀರಿ ನಾವಲ್ಲಿ ನೋಡ್ತೀರಿ ಅಲ್ವರ. ಅದಕ್ಕೆ ಹೆಂಗ್ರೆ ಎರಡಿಗೂ ಏನಿದೆ ಎರಡಿಗೂ ವ್ಯತ್ಯಾಸ ಇದೆ ಅಲ್ವರ. ಸೊ ಒಂದು ಏನ್ರಿ ವರ್ಷಕ್ಕೊಂದೇ ಸತಿ ಮಾಡ್ತಾ ಇದ್ದೋ ಅಂದ್ರೆ ಅವಾಗವಾಗ ರಿಪೀಟ್ ಏನಾಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಅಲ್ವರ. ಆಮೇಲೆ ಎರಡ್ರದ್ದು ಕೆಲವೊಂದು ಕಾರ್ಯಗಳು ಸಿಮಿಲಾರಿಟಿ ಇರ್ಬೋದು, ಅದು ಎರಡ್ದು ಪಿಕ್ಚರು ಟೋಟಲ್ ಡಿಫ್ರೆಂಟ್ ಅಂದ್ರೆ. ಇದರಲ್ಲಿ ಇದು ನಮಗೆ ಯಾವ ಥರ ನಮ್ಮ ಈ ಛಾಯೆ ಮತ್ತು ನಿಜ ಸ್ವರೂಪದ ನೋಡ್ಬೇಕಾದ್ರೆ ಯಾವ ಥರಪ್ಪ ಅಂತಂದರೆ, ಫಸ್ಟು ನಾವು ಲಾಸ್ಟ್ ವೀಕ್ ನೋಡಿದ್ಲ ರ್ಯಾನ್ಸಮ್ ಯಾವಾಗ ಅಪ್ಲೈ ಆಗ್ತದೆ ಇಡೀ ಲೋಕ ಜನಗಳಿಗೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ. ಇವಾಗ ಯಾರಿಗೆ ಅಪ್ಲೈ ಆಗಿದೆ, ಇವಾಗ ಯಾರು ಅವನ್ನ ನಂಬ್ತಾರೋ ಅವ್ರಿಗೆ ಏನಾಗಿದೆ ಅಪ್ಲೈ ಆಗಿದೆ. ಅದೇ ಆರೋನು ಕುಟುಂಬದವ್ರಿಗೆ ಮಾತ್ರ ಏನಾಗಿರೋದು ಇವಾಗ, ಫಸ್ಟು ಸಭೆ ಮಕ್ಳಿಗೆ ಮಾತ್ರ ಏನಾಗಿರೋದು ರ್ಯಾನ್ಸಮ್ ಇವಾಗ, ಇವಾಗ ಅಪ್ಲೈ ಆಗಿರೋದು. ಅವ್ರ ದೋಷ ಪರಿಹಾರ ಏನು ಮಾಡ್ತಾ ದೇವರು ಅಲ್ಲಿ ನಿವಾರಣೆ ಮಾಡ್ತಾ ಇದ್ದಾರೆ. ಅರೆ ಏನ್ರಿ ನಮ್ಮ ರಕ್ತ ಏನ್ರಿ ನಮ್ಮ ರಕ್ತದಿಂದ ಏನಾರ ರ್ಯಾನ್ಸಮ್ ಕೊಡೋಕ್ಕಾಗ್ತಾನೆ, ಇಲ್ಲ ನಮ್ಮ ರಕ್ತದಿಂದ ರ್ಯಾನ್ಸಮ್ ಬರೋಕ್ಕೇನಿಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಆ ರಕ್ತ ಮಹಾಪರಿಶುದ್ಧೊಳಗೆ ಹೋಗ್ತಾ ಇರಲ್ಲ ಅಂತ ನೋಡ್ರಿ ಅದರ. ಆದರೆ ಎರಡನೇ ಒಂದು ದೃಶ್ಯಕ್ಕೆ ಬಂದವಾಗ ಯಾಜಕಗಂಡ ಅಂದರೆ 16ನೇ ಅಧ್ಯಾಯ ನೋಡ್ಬೇಕಾದ್ರೆ ಇಲ್ಲಿ ಓರಿ ಮತ್ತು ಓತಗಳ ರಕ್ತ ಕೊಟ್ಟಿದ್ಮೇಲೆ ಯೇಸು ಕ್ರಿಸ್ತನ ರಕ್ತ ಏನಾಯ್ತು ಅಂದ, ರ್ಯಾನ್ಸಮ್ ಸಿಕ್ತು. ಸರಿ, ಇಲ್ಲಿ ಓತ ರಕ್ತ ಹೋಗ್ತಲ್ಲ ಬ್ರದರ್ ಅಂತಂದ್ರೆ, ಕ್ರಿಸ್ತನ ರಕ್ತದ ಜೊತೆಗೆ ನಮ್ಮ ರಕ್ತ ಏನ್ ಮಾಡ್ತಾರೆ ಸೇರ್ತಾರೆ ಅಂದ್ರೆ, ನಮ್ಮ ತ್ಯಾಗ, ನಮ್ಮ ಬಲಿ, ನಮ್ಮ ಯಜ್ಞವನ್ನ ಏನ್ ಮಾಡೋದು ದೇವರು ಪರಿಗಣಿಸ್ತಾರೆ. ಆದ್ರೆ ಅದು ರ್ಯಾನ್ಸಮ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅದರಿಂದ ನಮಗೇನಪ್ಪ ಅಂದ್ರೆ, ನಮ್ಮ ಬಲಿಗಳೆಲ್ಲ ಸಲ್ಲಿಸಿದ ಮೇಲೆ ಇಡೀ ಇಸ್ರೇಲ್ಗಳಿಗೆ ಏನ್ರಿ ಆಶೀರ್ವಾದ ಅಂದ್ರೆ, ನಮ್ಮ ಬಲಿಗಳು ಕೂಡ ಇಡೀ ಇಸ್ರೇಲ್ಗಳಿಗೆ ಅಥವಾ ಇಡೀ ಲೋಕಜನಗಳಿಗೆ ಎಲ್ಲರಿಗೂ ರಕ್ಷಣೆ ಬರಬೇಕು ಅಂದ್ರೆ ಸಭೆ ಏನಾಗ್ಬೇಕು, ಅಲ್ಲಿ ಕಂಪೀಟ್ ಆಗ್ಬೇಕು. ಅದೇ ಆ ಪಿಕ್ಚರ್ ಏನ್ ಮಾಡೋದು ಅಲ್ಲಿ ಅಲ್ಲಿ ಕೊಡೋದು, ನಮ್ಮ ರಕ್ತ ಏನೋ ಬೇಕು ಅಂತಲ್ಲ, ಅರೆ ಸಭೆಯ ತ್ಯಾಗ ಏನಾಗ್ಬೇಕು ಅತ್ಯ ಅವಶ್ಯಕತೆ. ಈ ಒಂದು ಸಭೆಯ ತ್ಯಾಗ ಆಗಿದ್ಮೇಲೇನೆ ಏನ್ ಮಾಡೋದಕ್ಕೆ ಸಾಧ್ಯ, ಅಲ್ಲಿ ಆಗೋದಕ್ಕೆ ಸಾಧ್ಯ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳು ನೋಡ್ಬೇಕಾರೆ ಏನ್ರಿ ಎರಡಿಗೂ ಏನಿದೆ ಅಲ್ಲಿ ವ್ಯತ್ಯಾಸ ಇರೋದು ಏನು ಮಾಡೋದು ನಾವು ನೋಡ್ಬೋದು. ಅದರ ಸರಿ, ಇವಾಗ ನಮ್ಮ ಬ್ರದರ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಯಾರೋ ಕನ್ನಡದಲ್ಲಿ ಓದ್ತೀರಾ, ಆಗ್ತದ?
ಯಾಜಕ ಕಾಂಡ 9ರಲ್ಲಿ ಪಾಪ ಯಜ್ಞದ ಹೋರಿಯನ್ನು ಮತ್ತು ಪಾಪ ಯಜ್ಞದ ಮೇಕೆಯನ್ನು ಕೊಲ್ಲುವ ವಿವರಣೆಯು ಯಾಜಕನ ಪತಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ಎಂದು ನಾವು ಉತ್ತರಿಸುತ್ತೇವೆ. ಆದರೆ ಯಾಜಕ ಕಾಂಡ 16ರಲ್ಲಿನ ವಿವರಣೆಯು ಎಲ್ಲಾ ಜನರ ಪಾಪಗಳ ಪ್ರಾಯಶ್ಚಿತ್ತಕ್ಕೆ ಸಂಬಂಧಿಸಿದಂತೆ ಪ್ರಪಂಚದ ಅಟೋನ್ಮೆಂಟ್ನ ತ್ಯಾಗಗಳ ದಿನ, ಆದ್ದರಿಂದ ಅವು ಒಂದೇ ಆಗಿರುವುದಿಲ್ಲ. ಆದರೂ ಅವು ಅನೇಕ ವಿಷಯಗಳಲ್ಲಿ ಒಂದೇ ಅಂಶಗಳನ್ನು ಒಳಗೊಂಡಿರುತ್ತವೆ. ಉದಾಹರಣೆಗೆ, ನಮ್ಮ ದೇವರು ಪವಿತ್ರೀಕರಣವು ಪ್ರಾಯಶ್ಚಿತ್ತದ ಕೆಲಸದೊಂದಿಗೆ ನಿಕಟವಾಗಿ ಗುರುತಿಸಲ್ಪಟ್ಟಲ್ಲವೇ? ಹೌದು, ಆಂಟಿಟಿಪಿಕಲ್ ಮೇಕೆಯಾಗಿ ಮರಣಕ್ಕೆ ನಿಮ್ಮ ಪವಿತ್ರೀಕರಣವು ಪ್ರಾಯಶ್ಚಿತ ಕಾರ್ಯದೊಂದಿಗೆ ನಿಕಟವಾಗಿ ಗುರುತಿಸಲ್ಪಟ್ಟಿದೆ. ಆದ್ದರಿಂದ ಈ ಎರಡು ವಿಧಗಳು, ಒಂದು ಪುರೋಹಿತ ಶಾಯ ಪವಿತ್ರೀಕರಣಕ್ಕೆ ಸಂಬಂಧಿಸಿದ ಮತ್ತು ಇನ್ನೊಂದು ಪ್ರಾಯಶ್ಚಿತ ಕಾರ್ಯಕ್ಕೆ ಸಂಬಂಧಿಸಿದೆ, ಆದರೆ ನಿಖರವಾಗಿ ಒಂದೇ ಅಲ್ಲ. ಯಾಜಕಕಾಂಡ 9ರ ಸಂದರ್ಭದಲ್ಲಿ ರಕ್ತವನ್ನು ಅತ್ಯಂತ ಪವಿತ್ರ ಸ್ಥಳಕ್ಕೆ ತೆಗೆದುಕೊಳ್ಳಲಾಗಿಲ್ಲ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ, ಯಾಕೆಂದರೆ ಅದು ಅಟೋನ್ಮೆಂಟ್ನ ಚಿತ್ರವಾಗಿರಲಿಲ್ಲ, ಅದು ಕೃತಿಯ ಆ ವೈಶಿಷ್ಟ್ಯದ ಚಿತ್ರವಾಗಿರಲಿಲ್ಲ. ಇದು ಪವಿತ್ರೀಕರಣದ ಚಿತ್ರವಾಗಿತ್ತು. ಮತ್ತು ಎತ್ತು ಹೇಗೆ ಸಾಯಬೇಕು ಮತ್ತು ಮೇಕೆ ಹೇಗೆ ಸಾಯಬೇಕು ಎಂದು ತೋರಿಸಿದೆ. ಆದರೆ ಯಾಜಕಕಾಂಡ 16ರಲ್ಲಿನ ಒಂದು ಪಾಪ ವಿಮೋಚನೆಯ ದಿನವನ್ನು ಚಿತ್ರಿಸುತ್ತಾ ಪಾಪಕ್ಕೆ ತೃಪ್ತಿಯನ್ನುಂಟು ಮಾಡುತ್ತದೆ. ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಲು ರಕ್ತವನ್ನು ಮಹಾಪವಿತ್ರದಲ್ಲಿ ಚಿಮುಕಿಸುವುದನ್ನು ಸರಿಯಾಗಿ ಸೇರಿಸಿದೆ.
ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ನಾವು ನೋಡೋದಂತ ಒಂದು ಪಾಯಿಂಟ್ನ ಏನ್ ಮಾಡ್ತಾರೆ ನಮ್ಮ ಹಿರಿಯ ಸೋದರು ಕೂಡ ಏನ್ ಮಾಡ್ತಾರೆ ಉತ್ತರನ ಕೊಡ್ತಾರೆ. ಅಂದ್ರೆ ಎರಡು ಏನಾಗಿದೆ, ಬೇರೆ ಬೇರೆ ಆಗಿದೆ, ಎರಡು ಒಂದೇ ಅಲ್ಲ ಅಂತ. ಓಕೆನಾ? ಸರಿ, ಇವಾಗ ಇದಕ್ಕೆ ಸಂಬಂಧವಾಗಿ ಎರಡನೇ ಪ್ರಶ್ನೆ ಏನ್ ಮಾಡ್ತಾರೆ ಕೇಳ್ತಾರೆ. ಇದು ತುಂಬಾ ಈಸಿನೇ ಆಡಿ, ಇದಕ್ಕೆ ಏನು ಉತ್ತರ ಅಂತ ನೋಡೋಣ. ಅಂದ್ರೆ ಏನಂತ ಪ್ರಶ್ನೆ ಅಂತಂದ್ರೆ, ವೇರ್ ದ ಅಟೋನ್ಮೆಂಟ್ ಡೇ ಸಿನ್ ಆಫರಿಂಗ್ ಫಾರ್ ದ ಪ್ರೀವಿಯಸ್ ಇಯರ್ ಆರ್ ಫಾರ್ ದ ಕಮಿಂಗ್ ಇಯರ್, ಹೌ ಡು ವಿ ನೋ? ಅಂದ್ರೆ ಈ ಒಂದು ಪಾಪ ನಿವಾರಣೆಯ ದಿನದ ಯಜ್ಞ ಕೊಡ್ತಾ ಇದ್ದಲ್ಲ, ಈ ಒಂದು ವರ್ಷಕ್ಕೊಂದ್ಸರಿ ಯಜ್ಞ ಕೊಡ್ತಾರಲ್ಲ, ಈ ಯಜ್ಞ ಯಾವ್ದಕ್ಕೆ ಕೊಡ್ತಾ ಇದ್ದು? ಕಳೆದ ವರ್ಷಕ್ಕೆ ಎಲ್ಲ ಏನೆಲ್ಲ ಪಾಪ ಮಾಡಿದ್ರು ಅದಕ್ಕೆ ಕೊಡ್ತಾ ಇದ್ರ, ಅಥವಾ ಮುಂದೆ ಬರುವಂತ ವರ್ಷಕ್ಕೆ ಪಾಪಗಳಿಗೆ ನಿವಾರಣೆ ಮಾಡೋದಕ್ಕೆ ಯಜ್ಞ ಕೊಡ್ತಾ ಇದ್ರ, ಯಾವ್ದಕ್ಕೆ ಕೊಡ್ತಾ ಇದ್ರು?
ಕಳೆದ ವರ್ಷಕ್ಕೆ ಬ್ರದರ್.
ಓಕೆ ಓಕೆ, ಗುಡ್.
ಪಾಪ ಮಾಡಿದ್ದಕ್ಕೆ ಕೊಟ್ಟಿರ್ತಾರಲ್ಲ.
ಓಕೆ, ಪಾಪ ಮಾಡಿದ್ರಿಂದ ಅವ್ರಿಗೆ ದೇವ್ರ ಯಜ್ಞಗಳನ್ನ ಕೊಡಕ್ಕೆ ಹೇಳಿದ್ರು, ಅದನ್ನ ಕೊಡ್ತಾ ಇದ್ರು. ಓಕೆ, ಗುಡ್.
ವರ್ಷ ಪೂರ್ತಿ ಪಾಪ ಮಾಡಿರ್ತಾರೆ, ಆ ಪಾಪಕ್ಕೆ ವರ್ಷದ ಕೊನೆಯಲ್ಲಿ ಒಂದು ಯಜ್ಞ ಮಾಡ್ತಾರೆ ಇದು.
ಓಕೆ ಓಕೆ, ಸ್ಟಾರ್. ವರ್ಷಕ್ಕೊಂದ್ಸತಿ ಎಲ್ಲ ಪಾಪಗಳಿಗೆ ಅವರು ಯಜ್ಞಗಳನ್ನ ಕೊಡ್ತಾ ಇದ್ರು. ಓಕೆ ಸ್ಟಾರ್, ಓಕೆ, ಗುಡ್ ಗುಡ್. ಶಾಂತ ಮಾಸ್ಟರ್ ಹೇಳಿ
ಬ್ರದರ್. ಕೊನೆಯಲ್ಲಿ ವರ್ಷಕ್ಕೊಂದ್ಸತಿನೇ ಮಾಡ್ತಾ ಇದ್ದಿದ್ದು,
ಹಳೆ ಪಾಪಕ್ಕ ಮುಂದೆ ಬರೋಂತ ಪಾಪಕ್ಕ? ಹಳೆ ಪಾಪಕ್ಕೆ. ಓಕೆ, ಗುಡ್ ಗುಡ್ ಸ್ಟಾರ್, ಗುಡ್.
ಅವರು ಮುಂದಿನ ವರ್ಷದ ಪಾಪಕ್ಕಾಗಿ ಈಗಲೇ ಪ್ರಾಯಶ್ಚಿತ್ತ ಯಜ್ಞಗಳನ್ನ ಅರ್ಪಿಸಿ ಅವರು ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಬ್ರದರ್.
ಓಕೆ, ಮುಂದಿನ ವರ್ಷಕ್ಕೆ ಅಂತ ಅಂತೀರಾ? ಓಕೆ, ಗುಡ್. ಸರಿ, ನೆಕ್ಸ್ಟ್ ಬೇರೆ ಬೇರೆ ಯಾರು ಹೇಳ್ತೀರಾ ಇಲ್ಲಿ ನಮ್ಮ?
ವರ್ಷ ಅಪ್ಪ ನಡೀತಿರುವಾಗ ಪಾಪ ನಿವಾರಣೆ ಆಮೇಲೆ ಮುಂದೆ ಕೆಲವರು ಮುಂದೆ ಮಾಡೋ ಪಾಪ ಕೂಡ ಅಡ್ಡಕ್ಕೆ ಮಾಡ್ತಿದ್ರು.
ಓಕೆ, ಗುಡ್ ಗುಡ್ ಬಿಡ್ತಾರೆ. ಸೊ ಇದು
ಆತರ
ಕಳೆದ
ಆತರ ಏನ್
ವರ್ಷಕ್ಕ ಇಲ್ಲ
ಮಾಡ್ತಾ
ಮುಂದಿನ
ಇದ್ರು
ವರ್ಷಕ್ಕ ಬಿಡ್ತಾರೆ?
ಕಳೆದ ವರ್ಷಕ್ಕೆ ಬ್ರದರ್, ಕಳೆದ
ಕಳೆದ
ವರ್ಷಕ್ಕೆ.
ವರ್ಷಕ್ಕೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್.
ಲಾಸ್ಟ್ ಇಯರ್, ಲಾಸ್ಟ್ ಇಯರ್,
ಲಾಸ್ಟ್ ಇಯರ್ ಆಡಿ ಪಾಪ ಮಾಡಿದ್ರಿಂದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಯಜ್ಞಗಳು ಸಲ್ಲಿಸ್ತಾ ಇದ್ರು. ಓಕೆ ಸರಿ. ದೀಪ ಅಷ್ಟರ್, ಬಸವರಾಜ್ ಬ್ರದರ್,
ಮುಂದಿನ ವರ್ಷದ ಪಾಪ
ಮುಂದಿನ ವರ್ಷಕ್ಕೆ. ಓಕೆ, ಎಲ್ಲ ಬ್ರದರ್ ನೀವೇನು ಹೇಳ್ತೀರಾ?
ಬ್ರದರ್ ಇಲ್ಲ ರೀ, ಅವ್ರು ವರ್ಷ ಒಂದು ಮಾಡಿದ ಇವತ್ತಾಗಿ ನಾವು ಅವರು ವರ್ಷ ಆದ್ಮೇಲೆ ನಾವು ಮಾಡ್ಬೇಕಾಗಿತ್ತು ನಾವು, ಯಾಕಂದ್ರೆ ಈಗ ಮಾಡಿದ್ದ ನಾವು ಮುಂದ ವರ್ಷಕ್ಕೊಮ್ಮೆ ಮಾಡ್ಬೇಕಾಗತ್ರಿ, ಅದು ಮುಂದೆ ಮಾಡೋದ್ರಿಂದ ನಾವು ಮಾಡಿರೋಂಥದ್ದು ರೀ
ಓಕೆ, ಅಂದ್ರೆ ಹಳೆ ಪಾಪಕ್ಕೆ ಅವರು ಯಜ್ಞನ ಕೊಡ್ತಾ ಇದ್ರು ಅಂತ.
ಬ್ರದರ್. ಅದನ್ನ ನಾವು ಕೊಟ್ಟು ಆಮೇಲೆ ಮತ್ತೆ ಈಗ ಬರೋ ವರ್ಷದ ಮಟ್ಟ ನಾವು ಅದನ್ನ ನಾವು ಮಾಡ್ಬೇಕಲ್ರಿ, ಅದನ್ನ ಮಾಡ್ಬೇಕಾದ್ರೆ ಒಂದ್ ವರ್ಷ ಕಾಯ್ಬೇಕ್ರಿ ನಾವು, ಅದು ಬಲಿ ಕೊಡ್ಬೇಕಾದ್ರೆ ನಾವ್ ಈ ವರ್ಷ ಏನೆಲ್ಲಾ ಮಾಡಿರ್ತೇವೆ ನಾವು ದೇವ್ರ ಬತ್ರ, ಇವತ್ ಹಗಲೆಲ್ಲ ನಾವ್ ಏನ್ ಪಾಪ ಮಾಡಿ ಸಂಜೆ ಮುಂದೆ ನಾವ್ ಯಾತ್ರ ಪ್ರಾರ್ಥನೆ ಮಾಡಿ ಬೇಡ್ಕೊಂತೀವಿ ಕ್ಷಮಿಸಪ್ಪ ಅಂತ ಅದೇ ತರ ಅದು ಹಂಗೈತೆ.
ಓಕೆ ಓಕೆ ಓಕೆ, ಗುಡ್ ಗುಡ್ ಬ್ರದರ್. ಓಕೆ ಸೊ
ಬ್ರದರ್, ಹಳೆ ಪಾಪದ ವಿಷಯವಾಗಿ ಬ್ರದರ್ ಅದು
ಹಳೆ.
ಕೊಡ್ತಿದ್ದು.
ಓಕೆ ಓಕೆ ಬ್ರದರ್, ಥ್ಯಾಂಕ್ ಯು. ಹಳೆ ಪಾಪದ ವಿಷಯವಾಗಿ ಕೊಟ್ಟಿದ್ದಾರಂತ. ಓಕೆ ಗುಡ್. ಅನಿತಾ ಸ್ಟಾರ್,
ಅದೇ ಬ್ರದರ್ ಹಳೆ ಪಾಪಕ್ಕೋಸ್ಕರ.
ಹಳೆ ಪಾಪಕ್ಕೋಸ್ಕರ. ಓಕೆ ಗುಡ್. ಓಕೆ ಗೌರವ್ ಮಾಸ್ಟರ್. ಓಕೆ ಮ್ಯಾಗಿಸ್ಟರ್, ಓಕೆ ಮಂಗಳಾಷ್ಟರ್ ನೀವೇನು ಹೇಳ್ತೀರಾ?
ಬ್ರದರ್ ಇನ್ನೊಂದು ಸಾರಿ ಫಾರ್ ದ
ಹೇಳಿ
ಡಿಸ್ಟರ್ಬೆನ್ಸ್. ಏನಂತ
ಹೇಳಿ.
ಹೇಳಿದ್ರೆ ಬ್ರದರ್, ಈ ಕರ್ತನಾದ ಯೇಸು ಸ್ವಾಮಿ ನಮಗೋಸ್ಕರ ಸೋಡಿಸಿದ ನಿಮಿತ್ತ ಏನಂತಾರ, ಆದಮ ಮಾಡಿದ ಹಳೆ ಪಾಪಕ್ಕೋಸ್ಕರ ಅದು ಸೋಡಿಸಲ್ಪಡ್ತು ಬ್ರದರ್. ಉದಾಹರಣೆ, ನಾವು ಇದನ್ನ ಮಾಡಿದೀವಿ ಅಂದ್ರೆ ಮುಂದ್ ಮಾಡೋ ಪಾಪಕ್ಕಂತ ಆಗ್ಲಿಲ್ಲ ಬ್ರದರ್. ಇದು ಅದೇ ತರ ಅದು ಕೂಡ ಇತ್ತು ಬ್ರದರ್. ವರ್ಷ ವರ್ಷ ಅವ್ರು ಮಾಡುವಂತ ಪ್ರಕ್ರಿಯೆ, ಇದರಲ್ಲೂ ಕೆಲವು ಇತ್ತೀಚೆಗೆ ನಾವು ಕೇಳ್ಪಟ್ಟಂಗೆ ಮುಸ್ಲಿಮ್ಸ್ ಕೂಡ ಕೆಲವ್ರು ಮಾಡ್ತಾರ ಬ್ರದರ್, ವಧಿಸ್ತಾರೆ ಕೆಲವರು, ಇದನ್ನ ನಮಾಜ್ ಮಾಡ್ಬಿಟ್ಟು ವಧಿಸುವಂತ ಪ್ರಕ್ರಿಯೆ ನಡೀತಿತ್ತು ಬ್ರದರ್. ಅದು ಹಳೆ ವಿಷಯ.
ಓಕೆ 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 ಬ್ರದರ್, ಗುಡ್ ಥ್ಯಾಂಕ್ ಯು. ಮಂಗಳಾಷ್ಟರ್ ಹೇಳಿ.
ಬ್ರದರ್ ಅದೇ ಹಳೆ ಪಾಪಕ್ಕೋಸ್ಕರ ನೀವು ಇದೆಲ್ಲ ಇದ್ ಮಾಡ್ಬೋದು ಯಜ್ಞ. ಸಾರಿ ಬ್ರದರ್,
ಓಕೆ
ಹಳೆ ದೋಸ ಇದಕ್ಕ ಎಲ್ಲ ಪರಿಹಾರ ಆಗ್ಬೇಕಂತಾನೆ ಈ ತರ ಮಾಡಿದ್ರು.
ಓಕೆ ಓಕೆ ಥ್ಯಾಂಕ್ ಯು ಮಂಗಳಾಷ್ಟರ್, ಥ್ಯಾಂಕ್ ಯು. ನಿರ್ಮಲಾಷ್ಟರ್
ಸೇಮ್ ಬ್ರದರ್.
ಸೇಮ್, ಓಕೆ ಥ್ಯಾಂಕ್ ಯು, ಗುಡ್. ಸರಿ ಮಂಜುಳಾಷ್ಟರ್,
ಹಳೆಯ ಪಾಪಗಳಿಗೋಸ್ಕರ ಬ್ರದರ್.
ಹಳೆ ಬಾಬುಗಳು ಸರ್, ಓಕೆ ಗುಡ್. ವಿದ್ಯಾಸ್ಟರ್,
ಹಳೆ ಪಾಪಕ್ಕಾಗಿ ಬ್ರದರ್.
ಓಕೆ ಕಮಲ ಮಾಸ್ಟರ್, ಓಕೆ 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 ಕಮಲ ಮಾಸ್ಟರ್,
ಹಳೆ ಪಾಪಕ್ಕೋಸ್ಕರ ಬ್ರದರ್.
ಓಕೆ ಮಂಜಾ ಮಾಸ್ಟರ್,
ಹಳೆ ಪಾಪಕ್ಕೋಸ್ಕರ ಬ್ರದರ್.
ಓಕೆ ರೇಶ್ ಮಾಸ್ಟರ್,
ಬ್ರದರ್ ಅವ್ರ ಪಾಪ ಮಾಡಿದಾಗ ತಾವ್ ಸಾಕಿದಂತ ಪ್ರಾಣಿ ಹೋಯ್ತಿದ್ರಲ್ಲ ಅದು ಬೇರೆ ಇದು ಬೇರೆ ಏನ್ರಿ?
ಹೌದು ಸರ್, ಅದು ಬೇರೆ.
ನನಗಿದ ಅಷ್ಟು ಗೊತ್ತಾಗಲ್ದು ಬ್ರದರ್.
ಸರಿ ಹೇಳಿ ಹೇಳಿ ಕಾರ್ತಿಕ್ ಬ್ರದರ್.
ಯೇಸು ಕ್ರಿಸ್ತು ಬಲಿಯಾಗಿ ಒಪ್ಪಿಸ್ಕೊಟ್ರು, ಅವರು ಯಾರಿಗೋಸ್ಕರ ಬಲಿ ಕೊಟ್ರು ಅಂದ್ರೆ ಆದಾಮ್ಗೋಸ್ಕರ ಕೊಟ್ರು. ಸೊ ಆದಾಮು ಯೇಸು ಕ್ರಿಸ್ತು ಬಲಿ ಕೊಡುವಾಗ ಆದಾಮು ಆಮೇಲೆ ಹುಟ್ಟಿಲ್ಲ. ಸೊ ಆದಾಮ್ ಹುಟ್ಟಿ ವರ್ಷ ಗಂಟ್ಲೆ ಆಗಿ ಅದಕ್ಕೋಸ್ಕರನೇ ಯೇಸು ಕ್ರಿಸ್ತು ಬಲಿಯಾಗಿ ಆಗಿರೋದು. ಸೊ ಹಳೆ ಪಾಪಗಳಿಗಾಗಿ ಬಲಿಯಾಗಿ.
ಓಕೆ ಹಳೆ ಪಾಪಗಳಿಗೆ ಬಲಿ ಕೊಟ್ಟಿದ್ದಾರೆ ಅಂತ. ಓಕೆ ಗುಡ್. ಸರಿ ಇವಾಗ ನಮ್ಮ ಸಹೋದರು ಏನು ಉತ್ತರ ಕೊಡ್ತಾರೆ ನೋಡೋಣ, ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಓದಿನ ಕಾರಣದಲ್ಲಿ.
ಅವರು ಮುಂದಿನ ವರ್ಷಕ್ಕೆ ಎಂದು ನಾವು ಉತ್ತರಿಸುತ್ತೇವೆ.
ನೋಡಿ ಅದಕ್ಕೆ ನಮ್ಮ ಸಹೋದರ ಏನ್ ಹೇಳ್ತಂದ್ರೆ, ಇದು ಯಾವ್ದಕ್ಕಾಗಿ ಬಲಿ ಕೊಟ್ರು ಅಂತಂದ್ರೆ ಮುಂದಿನ ವರ್ಷಕ್ಕೆ ಅಂತ ಹೇಳ್ತಾರೆ. ಸೊ ಇವಾಗ ಈ ಪ್ರಶ್ನೆಗೆ ಉತ್ತರ ನೋಡಿದ ತಕ್ಷಣ ನಮ್ಗೆ ಏನಿಸ್ಬಿಡ್ತದೆ, ಏನಪ್ಪ ನಂಗೆ ಹಳೆ ಪಪ್ಪಕ್ಕಲ್ವಾ ಅಂತ ಸ್ವಲ್ಪ ತಾಳ್ಮೆ ಇರಬೇಕು. ಆ ಪ್ರಶ್ನೆಗೆ ಏನಕ್ಕೆ ಉತ್ತರ ಕೊಡ್ತಾರೆ ಅಂತ ಮುಂದಕ್ಕೆ ಹೇಳ್ತಾ ನೋಡಿ ಕಾರಣ. ಹೋದನ ಒಂದೇ ನಿಮಿಷ. ಅವ್ರು ಯಾವ ದೃಷ್ಟಿಕೋನದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋಣ. ಗಮನಿಸೋಣ ಒಂದು ನಿಮಿಷ.
ಒಂದು ವರ್ಷದ ಕೊನೆಯಲ್ಲಿ ಅವರೆಲ್ಲರೂ ಮತ್ತೆ ತಮ್ಮ ಪಾಪಗಳಿಗೆ ಒಳಗಾದ ಕಾರಣ ನಮಗೆ ತಿಳಿದಿದೆ.
ಏನ್ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಇದೇ ತರ ಪ್ರೀವಿಯಸ್ ಇಯರ್ ಏನ್ ಮಾಡಿರ್ತಾರೆ, ಬಲಿನ ಕೊಟ್ಟಿರ್ತಾರಲ್ವಾ. ಸೊ ಪ್ರೀವಿಯಸ್ ಇಯರ್ ಬಲಿ ಕೊಟ್ಟಿದ ಮೇಲೆ ಏನಾಯ್ತು, ಎಲ್ಲ ಪಾಪಗಳು ಏನಾಯ್ತು, ನಿವೃತ್ತಿ ಆಯ್ತು. ಅದರ ಈ ನಿವೃತ್ತಿ ಆಗಿದ ಮೇಲೆ ಈ ಒಂದು ವರ್ಷದಲ್ಲಿ ದೇವ್ರಿಗೆ ಏನ್ ಮಾಡ್ಬೇಕಾಯ್ತು, ಅವರ ಯೋಗ್ಯವಾಗಿ ಬಾಳ್ಬೇಕಾಯ್ತಲ್ಲ, ದೇವ್ರಿಗೆ ಅನ್ಯನ್ಯವಾಗಿ ದೇವ್ರು ಹೇಳದಂತ ರೀತಿಯಲ್ಲಿ ನಡಿಬೇಕಾಯ್ತು. ಆದ್ರೆ ಸಕ್ಸಸ್ ಆಗಲ್ಲ ಬಿಡಿ, ಅದರಿಂದ ಅಟ್ಟರ ಏನು ಕೊನೆಗೆ ರಿಸಲ್ಟ್ ಏನು, ಫೇಲಿಯರ್ ಪಾಪಿಗಳಾಗಿ ಇರ್ತಾರೆ ಅದರ. ಸೊ ವರ್ಷದ ಕೊನೆಯಲ್ಲಿ ನೋಡ್ಬೇಕ್ರೆ ಅವ್ರು ಯಾವ ಒಂದು ಹಂತದಲ್ಲಿ ಬಂದು ನಿಂತ್ಕೊತಾರೆ, ಪಾಪಿಗಳಾಗಿದ್ದೀರಿ ಅಂತ ಹಂತದಲ್ಲಿ ಏನ್ ಮಾಡ್ತಾರೆ, ಬಂದು ನಿಂತ್ಕೊತಾರೆ ಅಲ್ವರ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ. ಹಾ,
ಮತ್ತು ಅವರು ತಮ್ಮ ಬಗ್ಗೆ ಅಳುತ್ತಿದ್ದರು ಮತ್ತು ಗೋಣಿ ತಟ್ಟೆಯಲ್ಲಿರುತ್ತಿದ್ದರು ಮತ್ತು ಪ್ರಾಯಶ್ಚಿತ್ತ ದಿನ ಯಜ್ಞಗಳನ್ನು ಅರ್ಪಿಸುವವರೆಗೆ ಮತ್ತು ರಕ್ತವನ್ನು ಚಿಮುಕಿಸಲಾಗುತ್ತದೆ ಮತ್ತು ಯಾಜಕನು ಹೊರಬರುವವರೆಗೆ ಉಪವಾಸ ಮಾಡುತ್ತಿದ್ದರು ಮತ್ತು ಮುಂದಿನ ವರ್ಷ ಅವರನ್ನು ದೇವರಿಗೆ ಸಮಾಧಾನ ಪಡಿಸಿದ ಆಶೀರ್ವಾದಗಳನ್ನು ಅರ್ಪಿಸಿ.
ನೋಡ್ರಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನ್ರಿ ಅವರು ಕಳೆದ ವರ್ಷ ಮಾಡಿದಂತ ಎಲ್ಲ ಪಾಪಗಳನ್ನ ಪ್ರಾಯಶ್ಚಿತ ಹೊಂದಿದೀನಿ ಅಂತಂದ್ಬಿಟ್ಟು ದೇವತ್ರ ಹೆಂಗಪ್ಪ ಅದನ್ನ ನೋಡಿಸ್ತಾ ಇದ್ರು ಅಂತಂದ್ರೆ, ಉಪವಾಸ ಮಾಡಿ ತನ್ನನ್ನ ತಾವೇ ಶುದ್ಧಿ ಮಾಡಿಕೊಂಡು ದೇವರ ಮುಂದಿನ ಸನ್ನಿಧಾನ ಮುಂದೆ ಗೋಣಿ ಬಟ್ಟೆ ತಟ್ಕೊಂಡು ಏನ್ ಮಾಡ್ತಾರೆ, ಉಪವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಎಲ್ಲಿ ಬರ್ತದೆ ನೋಡಿ, ಓದನ ಯಾಜಕಕಾಂಡ 16:29 29 30 31 ಓದ್ರಿ. Leviticus 16:29-30-31
ಇದು ನಿಮಗೆ ಶಾಶ್ವತವಾದ ನಿಯಮ ಯಾವುದೆಂದರೆ, ಸ್ವದೇಶಸ್ಥರಾದ ನೀವು ನಿಮ್ಮಲ್ಲಿ ಇಳುಕೊಂಡಿರುವ ಅನ್ಯ ದೇಶದವರು ಎಲ್ಲರೂ 7ನೇ ತಿಂಗಳಿನ 10ನೇ ದಿನದಲ್ಲಿ ಸಕಲ ವಿಧವಾದ ಕೆಲಸಗಳನ್ನು ಬಿಟ್ಟು ಉಪವಾಸ ಮಾಡಿ ಪ್ರಾಣವನ್ನು ಕುಂದಿಸಿಕೊಳ್ಳಬೇಕು.
ಉಪವಾಸ ಮಾಡಿ ಪ್ರಾಣ ಏನ್ ಮಾಡ್ಬೇಕಂತೆ, ಕುದಿಸ್ಕೊಳ್ಬೇಕು. ಏನಕ್ಕೆ ಏನಕ್ಕೆ ಅಂದ್ರೆ, ನಾವೇನ್ ಮಾಡಿದ್ರೆ ದೇವ್ರಿಗೆ ಯೋಗ್ಯವಾಗಿ ನಡೆದಿಲ್ಲ ಅಂತ ಪಶ್ಚಾತ್ತಾಪ ಏನ್ ಮಾಡ್ಬೇಕಂತೆ, ದೇವತ್ರ ನೋಡಿಸ್ಬೇಕಂತೆ. ಏನಕ್ಕೆ ಅಂದ್ರೆ, ಮುಂದೆ ಮಾಡಂತ ಇದರಲ್ಲ, ಆಲ್ರೆಡಿ ಮಾಡಿದಂತ ಪಾಪದಿಂದ ನಾವೇನ್ ಮಾಡ್ತಾ ಇದ್ರಿ, ಪ್ರಾಯಶ್ಚಿತ್ತ ಅಂತ ಇದ್ದೀನಿ, ದೇವತೆ ವಾಪಸ್ ಹತ್ರ ಬರೋಕೆ ಪ್ರಯತ್ನ ಮಾಡ್ತಾ ಇದೀನಿ ಅಂತ ಏನ್ರಿ ಒಂದು ಎಫರ್ಟ್ಸ್. ಆಮೇಲೆ ನೆಕ್ಸ್ಟ್. ಹಾ,
ಯಾಕೆಂದರೆ ನೀವು ಪರಿಶುದ್ಧರಾಗುವುದಕ್ಕಾಗಿ ಈ ದಿನದಲ್ಲಿ ನಿಮಗೋಸ್ಕರ ದೋಷ ಪರಿಹಾರವಾಗುವುದು, ಯಹೋವನ ದೃಷ್ಟಿಯಲ್ಲಿ ನಿಮ್ಮ ಎಲ್ಲಾ ದೋಷಗಳು ನಿವಾರಣೆಯಾಗುವು.
ಯಹೋವನ ದೃಷ್ಟಿಯಲ್ಲಿ ಈ ದಿನ ಏನಾಗ್ತದೆ, ನಿಮ್ಮ ಎಲ್ಲಾ ಪಾಪಗಳು ಏನಾಗ್ತದೆ, ನಿವಾರಣೆ ಆಗ್ತದೆ. ಹಂಗಾರೆ ಈ ಈ ಒಂದು ಯಜ್ಞದಿಂದ ಏನಪ್ಪ ಬೆನಿಫಿಟ್ ಆಗೋದು ಅಂದ್ರೆ, ಹಳೆ ಎಲ್ಲ ಪಾಪಗಳೇನಾಗದ ನಿವೃತ್ತಿ ಆಗೋದು. ಸೊ ಮುಂದೆ ಮುಂದೆ ಬರಂತ ಒಂದು ವರ್ಷಕ್ಕೆ ದೇವ್ರ ಹತ್ರಕ್ಕೆ ಅನ್ಯೋನ್ಯತೆ ಏನಾಗುತ್ತೆ ಸಿಕ್ಕುತ್ತೆ. ಅಂದ್ರೆ ಈ ಸ್ಯಾಕ್ರಿಫೈಸ್ ಏನಕ್ಕಪ್ಪ ನೋಡ್ಬೇಕಂದ್ರೆ, ಮುಂದೆ ಬರಂತ ವರ್ಷದಲ್ಲಿ ದೇವ್ರ ಹತ್ರಕ್ಕೆ ನಾ ಬಜೀವ್ರೋ ಹತ್ರಕ್ಕೆ ಸೇರ್ಬೋದಾಗಿತ್ತು. ಆದ್ರೆ ಯಾವ ಪಾಪಗಳನ್ನ ನಿವಾರಣೆ ಮಾಡಿ ಅಂತಂದ್ರೆ, ಕಳೆದ ಸಂಪೂರ್ಣವಂತ ವರ್ಷದಲ್ಲಿ ಅವ್ರು ಮಾಡಿರೋಂಥ ಎಲ್ಲ ಪಾಪಗಳನ್ನ ನಿವಾರಣೆ ಮಾಡಿ ಮುಂದೆ ಬರೋಂಥ ಒಂದು ವರ್ಷದಲ್ಲಿ ದೇವ್ರ ಹತ್ರಕ್ಕೆ ಏನು ಮಾಡೋದು, ಅವರು ಕಂಪ್ಲೀಟ್ ಫೆಲೋಶಿಪ್ ಇಟ್ಕೊಂಬೋದು ಅಂದ್ಬಿಟ್ಟು ಅಡ್ವಾನ್ಸ್ ಆಗಿ ಏನ್ ಮಾಡ್ತಾರೆ, ದೇವರು ಇದನ್ನ ಒಂದು ಬಲಿ ಸ್ಯಾಕ್ರಿಫೈಸ್ ಆಗಿ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ ನಾವು ಏನ್ ಮಾಡ್ತೀವಿ ವಿಚಾರ ನೋಡ್ತೀರಿ. ಅದರ ಅದಕ್ಕೆ ಈಗ ಹೇಗಪ್ಪ ಅಂತಂದ್ರೆ, ನೀವೆಲ್ಲ ಎಕ್ಸಾಂಪಲ್ ಕೊಟ್ಟಲ್ಲ ಆದಾಮ್ ಅದರ, ಯೇಸು ಕ್ರಿಸ್ತ ನಮ್ಗಾಗಿ ಏನ್ ಪ್ರಾಣ ಕೊಟ್ಟರು ಅಂತಂದ್ರೆ, ಯಾವ ತರ ಕೊಟ್ಟರು ಅಂದ್ರೆ, ಕ್ರಿಸ್ತನ ಒಂದು ಬಲಿಯ ಮುಖಾಂತರ ಆದಾಮಿಂದ ಬಂದಿರೋಂಥ ಒಂದೆಲ್ಲ ಪಾಪಗಳು ಏನಾಗಿದೆ, ನಿವೃತ್ತಿ ಆಗಿದೆ. ಸರಿ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ಮೇಲೆ ಅಂದ್ರೆ ಯೇಸು ಕ್ರಿಸ್ತ ನಮ್ಗೆ ತಿರ್ಗಾ ಬಂದು ಸಾಯ್ತಾರ ಅಂತಂದ್ರೆ, ಇಲ್ಲ. ಆ ಪಾಪದ ಒಂದು ಬಲಿಯ ನಿಮಿತ್ತವಾಗಿ ನಮ್ಗೆ ಏನಪ್ಪ ಬೆನಿಫಿಟ್ ಇದೆ ಅಂತಂದ್ರೆ, ನಾವು ಇವತ್ತು ಕೂಡ ಏನ್ಬಿಡ್ತು ಕ್ರಿಸ್ತನಿಗೆ ಒಂದು ಫೆಲೋಶಿಪ್ ಇಟ್ಕೊಂಬೋದು. ಸೊ ಆ ಸ್ಯಾಕ್ರಿಫೈಸ್ ನ ರಿಪೀಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಇದೇ ರೀತಿ ಅಟೋನ್ಮೆಂಟ್ ಡೇ ಪಿಕ್ಚರ್ ಅಲ್ವರ. ಸೊ ಆ ರೀತಿ ನೋಡ್ಬೇಕ್ರೆ ಏನ್ರಿ, ನಮ್ಗೆ ದೇವತ್ವಕ್ಕೆ ಹೋಗೋದಕ್ಕೆ ಏನಾಗಿದೆ, ಒಂದು ಕೃಪೆ ಸಿಕ್ಕಿದೆ, ನಮ್ಮ ಹಳೆ ಪಾಪಗಳನ್ನ ಕ್ಷಮಿಸಿ ಆ ತರ ದೇವತ್ವಕ್ಕೆ ಒಂದು ಫೆಲೋಶಿಪ್ ಸಿಕ್ಕಿದೆ. ಈ ರೀತಿ ನೋಡ್ಬೇಕ್ರೆ, ಈ ಒಂದು ಬಲಿಯಿಂದ ಹಳೆ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟು ಮುಂದೆ ಒಂದು ವರ್ಷಕ್ಕೆ ಅಡ್ವಾನ್ಸ್ ಆಗಿ ದೇವ್ರತ್ತಕ್ಕೆ ಏನ್ರಿ ಅನ್ಯೋನ್ಯತೆ ಇಟ್ಕೊಳಕ್ಕೆ ಒಂದು ಕೃಪೆ ಏನಾಗೋದು ಒಂದು ಸಿಕ್ಕೋದು ಅದರ. ಸೊ ಅದು ನೋಡ್ಬೇಕ್ರೆ ಈ ಒಂದು ಯಾಜಕಾಂಡ 16 ಕೂಡ ಏನ್ ಮಾಡೋದು, ಈ ಒಂದು ಪಾಯಿಂಟ್ ಅನ್ನ ಏನ್ ಮಾಡೋದು ನಾವು ಅಬ್ಸರ್ವ್ ಮಾಡ್ಬೋದು ಅದರ. ಅದಕ್ಕೆ ಈ ಎರಡು ಅಧ್ಯಾಯಕ್ಕೆ ಏನಿದೆ ತುಂಬಾ ಒಂದು ಮುಖ್ಯವಾಗಿರೋಂತ ಏನ ವ್ಯತ್ಯಾಸಗಳಿದೆ ಅಂತ ನೋಡ್ತೀರಿ. ಓಕೆನಾ? ಸರಿ, ಯಾರಿಗೇನ ಪ್ರಶ್ನೆ ಇದೆಯಾ, ಏನೋ ಡೌಟ್ಸ್ ಇದೆಯಾ, ಇಲ್ಲ ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ. ಎನಿ ಡೌಟ್ಸ್, ಎನಿ ಕ್ವಶನ್ಸ್?